ಶ್ರೀ ಸಿದ್ಧಾಂತ ಶಿಖಾಮಣಿಯ ಪ್ರವಚನವನ್ನು ನೀವೀಗಾಗಲೇ 15 ದಿನಗಳ ಮೇಲ್ಪಟ್ಟು ಕೇಳ್ತಾ ಬರ್ತಾ ಇದ್ದೆ. ಇದೊಂದು ದಾರ್ಶನಿಕ ಕ್ಷೇತ್ರದಲ್ಲಿ ಅತ್ಯಂತ ಉನ್ನತವಾದ ಸ್ಥಾನವನ್ನು ತಲುಪಿಸುವ ಇದೊಂದು ಉದ್ಗ್ರಂಥ. ಇದು ಸಾಧಕನನ್ನ ಸಾವಕಾಶವಾಗಿ ಪರಮಾತ್ಮನ ಸಾನ್ನಿಧ್ಯಕ್ಕೆ ಒಯ್ಯಲಿಕ್ಕೆ 101 ಮೆಟ್ಟಲುಗಳ ಒಂದು ಸಿದ್ಧಾಂತವನ್ನು ಬೋಧಿಸಿರುವಂತ ಉದ್ಗ್ರಂಥ ಸಿದ್ಧಾಂತ ಶಿಖಾಮಣಿ. ಈ ಗ್ರಂಥದಲ್ಲಿ ಬೋಧಿಸಿರುವಂತ ಸ್ಥಳಗಳನ್ನ ನಾವು ಒಂದೊಂದಾಗಿ ಪಡಿತಾ ಹೋದ ಹಾಗೆ ನಾವು ಬಹಳಷ್ಟು ಸರಳವಾಗಿ ಸಹಜವಾಗಿ ನಿರಾಯಾಸವಾಗಿ ಆ ಸ್ಥಾನವನ್ನು ತಲುಪಲಿಕ್ಕೆ ಸಾಧ್ಯವಾಗ್ತಾ ಇದೆ. ಅಂತಹ ಉದ್ಗ್ರಂಥದ ಎರಡು ಮೆಟ್ಟಲುಗಳನ್ನು ದಾಟಿ ನೀವೀಗ 3ನೇ ಮೆಟ್ಟಲದಲ್ಲಿ ಪಾದಾರ್ಪಣೆ ಮಾಡಿದ್ದೀರಿ. ಅದುವೇ ಸಂಸಾರ ಹೇಯ ಸ್ಥಳ ಅಂತ. ಸಂಸಾರ ಅಂದರೆ ಏನು ಅನ್ನೋದ್ರ ಬಗ್ಗೆ ನಿನ್ನೆ ನೀವೆಲ್ಲ ಕೇಳಿದ್ದೀರಿ. ಈ ಕಾಣುವಂತಹ ಜಗತ್ತು ಸಂಸಾರ ಅಲ್ಲ. ಜಗತ್ತಿನ ಮೇಲಿರುವಂತಹ ನನ್ನದನ್ನುವ ಭಾವನೆ, ಇದಕ್ಕನೇ ಸಂಸಾರ ಅಂತ ಕರ್ಕೊಂಬರ್ತಾ ಇದ್ದ. ಅದಕ್ಕೆ ಪ್ರಪಂಚದಲ್ಲಿ ಇರೋದೇನು ಕೆಟ್ಟಲ್ಲ, ಪರಂತು ಪ್ರಪಂಚದಲ್ಲಿ ನನ್ನದಂತಕ್ಕಂತಹ ಭಾವನೆ ನಿಮ್ಮಲ್ಲಿ ಬಂದು ಬಂದಾಗ ಅವು ಪುನಃ ನಿಮ್ಮ ಪುನರ್ಜನ್ಮಕ್ಕೆ ಕಾರಣೀಭೂತವಾಗ್ತಾ ಇದ್ದಾವೆ. ಅನೇಕ ಸಾಧನೆಯನ್ನು ಮಾಡಿ ಅಂಥ ಒಂದು ದೊಡ್ಡ ಸ್ಥಾನಕ್ಕೆ ತಲುಪಿದ ಬಳಿಕನೂ ಕೂಡ ಒಮ್ಮೆ ಅಂತ್ಯಕಾಲದೊಳಗೆ ಅಕಸ್ಮಾತ್ ಆಗಿ ಯಾವುದೇ ಒಂದು ವಸ್ತುವಿನ ಮೇಲೆ ಮಮಕಾರ ಬಂದರೂ ಕೂಡ ಅದು ಮತ್ತೆ ಸಂಸಾರಕ್ಕೆ ನಮ್ಮನ್ನ ಹೊಳ್ಳಿ ತರಲಿಕ್ಕೆ ಸಾಧ್ಯವಾಗ್ತಾ ಇರ್ತದೆ. ಅನೇಕ ಋಷಿಗಳಲ್ಲಿ ಜಡಭರತ ಅಂತ ಹೇಳ್ಕೊಂಡು ಒಬ್ಬ ಋಷಿಯಾಗಿ ಹೋಗಿದ. ಆತ ರಾಜನು ಕೂಡ ಇದ್ದ. ತಪಸ್ಸು ಮಾಡಿ ಆತ್ಮಜ್ಞಾನವನ್ನ ಪಡೆದುಕೊಳ್ಳುವುದಕ್ಕಾಗಿ ರಾಜ್ಯವೆಲ್ಲವನ್ನೂ ಕೂಡ ತ್ಯಾಗ ಮಾಡಿ ಅಡವಿಯಲ್ಲಿ ವಾಸ ಮಾಡ್ತಾ ಇದ್ದ. ತನ್ನೊಂದು ಗುಡಿಸಿಲದ ಮುಂದೆ ಆತ ಕುಳಿತುಕೊಂಡಾಗ ಅಕಸ್ಮಾತ್ ಆಗಿ ಒಂದು ಗರ್ಭಿಣಿಯಾಗಿರ್ತಕ್ಕಂಥ ಚಿಗುರಿ, ಆ ಚಿಗುರಿಯನ್ನು ಒಂದು ಹುಲಿ ಬೆನ್ನಟ್ಟಿ ಬರ್ತಾ ಇತ್ತು. ಹುಲಿಯಿಂದ ಪ್ರಾಣ ಉಳಿಸಿಕೊಳ್ಳುವ ಭಯದೊಳಗೆ ಚಿಗರಿ ಬಹಳಷ್ಟು ವೇಗವಾಗಿ ಓಡ್ತಾ ಇತ್ತು. ಅದು ಓಡ್ತಾ ಓಡ್ತಾ ಇವರ ಆಶ್ರಮದ ಮುಂಭಾಗದಲ್ಲೇನೆ ಬರ್ತದೆ. ಇವರ ಆಶ್ರಮದ ಪಕ್ಕದಲ್ಲೇನೆ ಒಂದು ನದಿ ಹರಿತಾ ಇತ್ತು. ಆ ನದಿಯನ್ನು ದಾಟಿ ಹೋಗಿ ತನ್ನ ಪ್ರಾಣ ಉಳಿಸಬೇಕಂತಕೊಂಡು ಚಿಗರಿ ಜೋರಾಗಿ ಜಿಗಿಯುವಾಗ ಅದು ತುಂಬಾ ಗರ್ಭಿಣಿಯಾಗಿರೋದ್ರಿಂದ ಆ ಹೊಳೆಯ ಈ ದಂಡೆಯನ್ನು ಆ ಕಡೆ ಜಿಗಿಯೋ ಕಾಲಕ್ಕೆ ಅದಕ್ಕೆ ಪ್ರಸವಾಗಿ ಅದನ್ನು ಮರಿ ಈ ಕಡೆ ಬಿಡುತ್ತದೆ, ಅದು ಆ ಕಡೆ ಹೋಗ್ಬಿಡುತ್ತದೆ. ಬೆನ್ನತ್ತಿ ಬರತಕ್ಕಂತ ಹುಲಿ ಈ ಕಡೆ ಲಕ್ಷ್ಯ ಇಲ್ಲ, ಅದಕ್ಕೆ ಆ ಕಡೆ ಲಕ್ಷ್ಯ ಇತ್ತು. ಜಿಗಿದು ಆ ಚಿಗರಿಯನ್ನು ತಗೊಂಡು ಹುಲಿ ಹೋಗ್ಬಿಡುತ್ತೆ. ಈ ದೃಶ್ಯವನ್ನು ಋಷಿಗಳು ನೋಡಿದರು. ಅವರಲ್ಲಿ ಮೊದಲೇ ದಯಾಭಾವನೆ ಇತ್ತು. ಅವಾಗಾಗಿದ್ದಾಗ ಹೋಗಿ ಆ ಚಿಗರಿ ಮರಿಯನ್ನು, ಅನಾಥವಾಗಿರುವಂತಹ ಚಿಗರಿ ಮರಿಯನ್ನು ತೆಗೆದುಕೊಂಡು ಬಂದು ಅದಕ್ಕೆಲ್ಲ ಮೈಯೆಲ್ಲ ಒರೆಸಿ ಸ್ವಚ್ಛ ಮಾಡಿ ಆಕಳ ಹಾಲನ್ನೇ ಅರಳಿಯಿಂದ ಅದರ ಬಾಯಲ್ಲೇ ಹಾಕಿ ಹಾಕಿ ಅದನ್ನ ಜೋಪಾನ ಮಾಡಿ ಅದು ಬೆಳೆದು ದೊಡ್ಡದಾಯಿತು. ಆಮೇಲೆ ಅದಕ್ಕೆ ಎಳೆದಾಗಿರ್ತಕ್ಕಂತಹ ಹುಲ್ಲುಗಳನ್ನು ತಂತಂತಾವೇ ತಿನ್ನಿಸ್ತಾ ಇದ್ರು. ಎಷ್ಟು ಪ್ರೀತಿಯಿಂದ ಅದನ್ನು ಬೆಳೆಸಿದ್ರು ಅಂತ ಕೇಳಿದ್ರೆ, ತನ್ನ ಬಟ್ಟೆಯಿಂದ ಹುಟ್ಟಿದ ಮಕ್ಕಳನ್ನು ಎಷ್ಟು ಪ್ರೀತಿಯಿಂದ ಬೆಳೆಸಬೇಕು ಅಷ್ಟೇ, ಅದಕ್ಕಿಂತ ಹೆಚ್ಚು ಪ್ರೀತಿಯಿಂದ ಅದನ್ನು ಬೆಳೆಸಿದ್ರು. ಋಷಿಗಳು ತಮ್ಮ ತಪಸ್ಸಿನ ಎಷ್ಟೋ ಸಮಯವನ್ನು ಅದಕ್ಕಾಗಿ ಕಳೀತಾ ಇದ್ರು. ಅದಕ್ಕಾಗಿ ಹುಲ್ಲು ತರದು, ನೀರು ಕುಡಿಸಿ ಇದಕ್ಕಾಗಿನೇ ಕಳೀತಾ ಇದ್ರು. ಇಷ್ಟೆಲ್ಲ ಮಾಡಿ ದೊಡ್ಡದನ್ನಾಗಿ ಮಾಡಿದ ಬಳಿಕ ಅದೇನು ಎಲ್ಲಿ ಓಡಿ ಹೋಗೋದಿಲ್ಲ ಅಂತ ತಿಳ್ಕೊಂಡು ಅದನ್ನ ಹಾಗೆ ಆಶ್ರಮದಲ್ಲಿ ಕೈಬಿಟ್ಟು ಅವನೊಳಗೆ ಪೂಜೆಗೆ ಹೋಗಿದ್ರು. ಎಲ್ಲಿಂದಲೂ ಚಿಗರಿ ಹೆಂಡು ಓಡಾಡ್ತಾ ಇತ್ತು ಎದುರಿಗೆ. ಆ ಚಿಗರಿಗಳನ್ನು ನೋಡಿದಾಗ ಇದಕ್ಕೂ ಅದರ ಜೊತೆಗೆ ಹೋಗ್ಬೇಕನ್ನುವಂತ ಭಾವನೆ ಬಂದ. ಅವಾಗ ಆಶ್ರಮ ಬಿಟ್ಟುಕೊಟ್ಟು ಅದು ಚಿಗರಿ ಓಡಿ ಹೋಗ್ಬಿಡ್ತು. ಇವರು ಹೊರಗೆ ಬಂದ ಬಳಿಕ ನೋಡ್ತಾರೆ ಚಿಗರಿನೇ ಇಲ್ಲ. ಅದು ತನ್ನ ಪ್ರಾಣ ಅನ್ನುವಷ್ಟು ರೀತಿಯೊಳಗೆ ಅದನ್ನ ಅವರು ಜೋಪಾನ ಮಾಡಿದ್ರು. ಅದು ಕಾಣದೇ ಇದ್ದಾಗ ಮನಸ್ಸು ಬಹಳಷ್ಟು ವ್ಯಗ್ರವೇ. ಅವಾಗ ಅದನ್ನ ಆ ಕಡೆ ಕಡೆ ಹುಡುಕ್ಲಿಕ್ಕೆ ಪ್ರಾರಂಭ ಮಾಡಿದ. ಅದು ಚಿಗರಿ ಮೊದಲೇ ಪಶು ಅದು ಹೋಗಿಬಿಡ್ತು. ಚಿಗರಿ ಸಿಗದೇ ಇದ್ದಾಗ ಅದು ಮೊದಲ ಆಶ್ರಮದಾಗಿದ್ದಾಗ ಚಿಗರಿ ಹೊರಗಿತ್ತು. ಚಿಗರಿ ಹೋದ ಬಳಿಕ ಆ ಚಿಗರಿ ಅವರು ಒಳಗೆ ಹೋಯ್ತು. ಅಂದ್ರೆ ಮನೋಮಯವಾಯಿತು, ಮನಸ್ಸಿನೊಳಗೆ ಅದನ್ನ ಚಿಂತನೆ ಚಾಲುವಾಯಿತು. ದೇವರ ಚಿಂತನೆ ಕಡಿಮೆ ಆಯ್ತು, ಚಿಗರಿಯ ಚಿಂತೆ ಹೆಚ್ಚಾಯ್ತು. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಅಂತೆ ಯಾಮತಿ ಸಾಕತಿ. ಜೀವಾತ್ಮ ದೇಹವನ್ನ ತ್ಯಾಗ ಮಾಡೋ ಕಾಲಕ್ಕೆ ಏನನ್ನ ಚಿಂತಿಸುವಂತ ತ್ಯಾಗ ಮಾಡ್ತಾನೆ ಅದನ್ನೇ ಅವನು ಆಗ್ತಾನೆ. ಅದಕ್ಕ ಚಿಗರಿಯನ್ನ ಚಿಂತನೆ ಮಾಡ್ತಾ 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 ಕೊನೆಗೆ ಅವರ ದೇಹ ಬಿಟ್ರೆ ಮರುಜನ್ಮದಲ್ಲಿ ಚಿಗರಿಯಾಗಿ ಜನ್ಮತ್ತಾಳ್ರ ಅನ್ನುವಂತ ಒಂದು ಕಥೆ ಬರ್ತಾ ಇದೆ. ಅದಕ್ಕೆ ಹೇಳ್ತಾರೆ, ಅವರು ಸಂಸಾರದಲ್ಲಿ ಅತ್ಯಂತ ಆಸಕ್ತಿ ಮನುಷ್ಯ ಅದ ಅಂತ ಕೇಳಿದ್ರೆ ಆಸಕ್ತಿ ಮನುಷ್ಯನನ್ನ ಕೊನೆಗೆ ಮತ್ತೆ ಸಂಸಾರದಲ್ಲಿ ಮತ್ತೆ ಮತ್ತೆ ಬರೆಸಲಿಕ್ಕೆ ಅದು ಕಾರಣೀಭೂತಾಗ್ತದೆ. ಅದಕ್ಕೆ ಸಂಸಾರದಲ್ಲಿ ಇರಲಿಕ್ಕೆ ಬೇಡ ಅನ್ನೋದಿಲ್ಲ. ಅವರು ಸಾಂಸಾರಿಕ ಸಾಮಗ್ರಿಗಳನ್ನ ಸಂಪಾದನೆ ಮಾಡ್ಲಿಕ್ಕೂ ಬೇಡ ಅನ್ನಂಗಿಲ್ಲ. ಆದರೆ ಅವುಗಳನ್ನ ಎಷ್ಟು ಬೇಕು ಅಷ್ಟೇ ಇಟ್ಟರು ಕರ್ತಾಗಿ ಬಹಳಷ್ಟು ಆಳವಾಗಿ ಮನಸ್ಸಿನಲ್ಲಿ ಅವನ್ನ ತೆಗೆದುಕೊಂಡ್ರೆ ಮತ್ತೆ ನಮ್ಮನ್ನು ಈ ಜನ್ಮದಲ್ಲಿ ಮತ್ತೆ ಬಾಳೆ ಬರೆಸಲಿಕ್ಕೆವೆಲ್ಲ ಕಾರಣೀಭೂತ. ಅದಕ್ಕೆ ಜಡಭರತನ ಬಗ್ಗೆ ಬಹಳಷ್ಟು ಜನರು ವಿಚಾರ ಮಾಡಿದರು. ಜಡಭರತ ತನ್ನ ಆಶ್ರಮದಲ್ಲಿ ಚಿಗರಿ ತೆಗೆದುಕೊಂಡಿದ್ದೇನು ತಪ್ಪಲ್ಲ, ಆದರೆ ಅದರ ತನ್ನ ಒಳಗೆ ತಗೊಂಡಲ್ಲ, ಇದು ಅವನಿಗೆ ಮತ್ತೆ ಚಿಗರಿ ಜನ್ಮ ಬರಲಿಕ್ಕೆ ಕಾರಣ ಆಯಿತು. ಅದಕ್ಕೆ ನಾವು ಸಂಸಾರದಲ್ಲಿ ಇರ್ತೀವಿ, ಇದೇನು ದೊಡ್ಡ ತಪ್ಪಲ್ಲ. ಆದ್ರ ಸಂಸಾರ ನಮ್ಮೊಳಗೆ ಬಂತು ಅಂದ್ರೆ ಅದು ನಮ್ಮನ್ನ ಸಂಸಾರ ಸಾಗರದಲ್ಲಿ ಮುಳುಗಿಸಲಾರದೆ ಇರೋದಿಲ್ಲ. ಅದಕ್ಕೆ ಹಡಗಿನೊಳಗೆ ನೀವು ಸಮುದ್ರದಲ್ಲಿ ಹೋಗ್ತಾ ಇದ್ರೆ ಅದಕ್ಕೆ ಎಲ್ಲೆಲ್ಲೋ ಛಿದ್ರ ಇರಬಾರದು, ಅಂದ್ರೆ ನೀವು ಸುರಕ್ಷಿತವಾಗಿ ಆ ದಂಡೆಗೆ ಮುಟ್ಲಿಕ್ಕೆ ಸಾಧ್ಯ ಆಗ್ತದೆ. ಅಕಸ್ಮಾತ್ ಆಗಿ ಆ ಹಡಗಿಗೆ ಛಿದ್ರ ಬಿದ್ದು ಹೋದ್ರೆ ಅದರಿಂದ ನೀರು ಒಳಗೆ ಬರಲಿಕ್ಕೆ ಪ್ರಾರಂಭ ಆಗ್ತದೆ. ಒಮ್ಮೆಲೆ ಬರಂಗಿಲ್ಲ, ಅದು ಸ್ವಲ್ಪ 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 ಬರ್ತಾ 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 ಕೊನೆಗೆ ಒಂದೇ ಸ ತುಂಬಾ ತುಂಬುತ್ತದ. ಆಮೇಲೆ ದಾಟಿಸುವಂತ ಹಡಗವೇ ನಿಮ್ಮನ್ನು ತಗೊಂಡು ಮುಳುಗಿಬಿಡುತ್ತದೆ. ಹಾಗೇನೆ ಈ ಸಂಸಾರದಲ್ಲಿ ನಾವೆಲ್ಲ ಬಂದಾಗ ಪರಮಾತ್ಮ ನಮ್ಮೆಲ್ಲರಿಗೆ ಮನಸ್ಸು ಅನ್ನುವಂತಹ ಒಂದು ಹಡಗವನ್ನು ಕೊಟ್ಟಿದ್ದಾರೆ. ಎದಕ್ಕೆ ಈ ಸಂಸಾರ ಸಾಗರ ದಾಟಬೇಕಲ್ಲ, ಮನಸ್ಸನ್ನುವಂತಹ ಹಡಗವನ್ನು ಕೊಟ್ಟು ಈ ಸಂಸಾರದಲ್ಲಿ ಜೀವಿಗಳನ್ನು ನಮ್ಮನ್ನೆಲ್ಲನೂ ಬಿಟ್ಟಿದ್ದಾನೆ. ಆದ್ರೆ ನಾವೇನು ಮಾಡಿದ್ರಪ್ಪ ಅಂದ್ರೆ ಮನಸ್ಸನ್ನುವಂತಹ ಹಡಗಕ್ಕೆ ಎರಡು ಚಿತ್ರಗಳನ್ನು ಹಾಕಿದೆ. ಅವು ಯಾವ ಬಂದ್ರೆ ಮೊದಲನೇದು ರಾಗ, ಎರಡನೇದು ದ್ವೇಷ. ಈ ಎರಡು ಚಿತ್ರಗಳು ಯಾರ ಮನಸ್ಸಿಗೆ ಬಿದ್ದಾವೆ ಅವರ ಮನಸ್ಸೊಳಗೆ ಸಂಸಾರ ಒಳಗೆ ಬಂದೇ ಬಿಡುತ್ತದೆ, ಅದು ಬಿಡಂಗಿಲ್ಲ. ಅದಕ್ಕ ರಾಗನೂ ಕೂಡ ನಮ್ಮನ್ನ ಸಂಸಾರದಲ್ಲಿ ಮತ್ತೆ ಮತ್ತೆ ಹುಟ್ಟಿಸಲಿಕ್ಕೆ ಕಾರಣ ಆಗ್ತದೆ. ದ್ವೇಷವು ಕೂಡ ನಮ್ಮನ್ನು ಮತ್ತೆ ಸಂಸಾರದಲ್ಲಿ ತೆಗೆದುಕೊಂಡು ಬರಲಿಕ್ಕೆ ಕಾರಣ. ಅದಕ್ಕೆ ರಾಗ ಯಾರ ಮೇಲೆ ನಾವು ಅತಿಯಾಗಿ ಪ್ರೀತಿ ಇರ್ತೀವಿ ಅವ್ರ ಕಡೆಗೆ ಮೇಲಿಂದ ಮೇಲೆ ನಾವು ಹೋಗ್ತೀವಿ, ಅವ್ರ ಸಮೀಪಕ್ಕೆ ಹೋಗ್ಬೇಕಂತ ನಮಗೆ ಇಚ್ಛೆ ಆಗ್ತದೆ. ಮತ್ತೆ ಯಾರ ಮೇಲೆ ನಿಮ್ಗೆ ದ್ವೇಷ ಇರ್ತದೆ ಅವನ ಹತ್ರ ನೀವು ಮೇಲಿನ ಮೇಲೆ ಹೋಗ್ತಿರ್ತೀರಿ, ಯಾಕಂದ್ರೆ ತಮ್ಮ ದ್ವೇಷವನ್ನು ಸಾಧಿಸಿಕೊಳ್ಳಿಕ್ಕೆ ಮೌಕ ಹುಡುಕೋ ಸಲುವಾಗಿ ಕೂಡ ಮೇಲಿನ ಮೇಲೆ ಹೋಗ್ತಾ ಇರ್ತೀವಿ. ಸಂಸಾರದಲ್ಲಿ ರಾಜನು ಕೆಟ್ಟದ, ಸಂಸಾರದ ಬಗ್ಗೆ ದ್ವೇಷನು ಕೆಟ್ಟದ. ಸಂಸಾರ ಒಳ್ಳೆಯದು ಅಂತ ತಿಳ್ಕೊಳ್ಳೋದನ್ನ ಪ್ರೀತಿಸೋದು ಕೆಟ್ಟ, ಸಂಸಾರ ಕೆಟ್ಟ ಕೆಟ್ಟ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಕೆಟ್ಟ ಭಾವನೆ ಹೊರಡೋದು ಅದಕ್ಕೂ ಕೆಟ್ಟ ಅಂತಾರ. ಮತ್ತೆ ಹೆಂಗಿರ್ಬೇಕ್ರಿ, ಮಾಡಿದ್ರ ಪ್ರೀತಿಯನ್ನು ಮಾಡ್ಬೇಕು ಇಲ್ಲ ದ್ವೇಷನ ಮಾಡ್ಬೇಕು, ಇದ್ರ ಗೊತ್ತೇನ್ ಮಾಡಕ್ ಬರ್ತದ? ಅದಕ್ಕೆ ಇವೆರಡಕ್ಕಿಂತಲೂ ವಿಲಕ್ಷಣವಾಗಿರ್ತಕ್ಕಂತ ಒಂದು ಉದಾಸೀನ ಸ್ಥಿತಿ ಅಂತಿರ್ತದೆ. ರಾಗನೂ ಇಲ್ಲ ಅಲ್ಲೇ, ದ್ವೇಷನೂ ಇಲ್ಲ. ಇವೆರಡನ್ನು ಕಳೆದುಕೊಂಡು ಸಂಸಾರದಲ್ಲಿದ್ರೆ ಅದು ಸಂಸಾರ, ಅದು ಸಸಾರ ಆಗ್ತದ, ಇಲ್ಲ ಅಂದ್ರೆ ನಮ್ಮನ್ನ ಅದು ಮುಳುಗಿಸಲಿಕ್ಕೆ ಕಾರಣೀಭೂತಕ್ಕ. ಅದಕ್ಕಾಗಿನೇ ಅಹಂ ನಮೇತಿ, ನಾನು ನಂದನ್ನುವಂತಹ ಭಾವನೆಗಳೇ ಸಂಸಾರಗಳು. ಇವುಗಳನ್ನು ಕಳೆದುಕೊಂಡು ಮನುಷ್ಯ ಎಲ್ಲಿದ್ರೂ ಕೂಡ ಮುಕ್ತನಾಗಲಿಕ್ಕೆ ಸಾಧ್ಯ ಆಗುತ್ತಂತಕ್ಕಂಥ ಮಾತನ್ನು ತಿಳಿಸಿ, ಈಗ ಸಂಸಾರದ ಸ್ವರೂಪವನ್ನು ಸ್ವರೂಪ ನಿಮಗೆ ಅರಿವು ಮಾಡಿಕೊಡ್ತಾರೆ. ನಿಮಗೆ ಸಂಸಾರದ ಬಗ್ಗೆ ಸಾಕಷ್ಟು ಅನುಭವ ಇದೆ, ಆ ಅನುಭವವನ್ನು ಮತ್ತೆ ನಿಮ್ಗೆ ಸ್ವಲ್ಪ ನೆನಪು ಮಾಡಿಕೊಡ್ತಾರೆ ಅಷ್ಟೇ, ಯಾಕೆ ಬಹಳಷ್ಟು ಮರೆತು ಬಿಡುತ್ತೆ. ಅದಕ್ಕೆ ಹೇಳ್ತಾರೆ ಅವರು, ಐಹಿಕೆ ಕ್ಷಣಿಕೆ ಸೌಖ್ಯ ಪುತ್ರ ದಾರಾದಿ ಸಂಭವೇ ಕ್ಷಯತ್ವಾದ ಯುತೆ ಸ್ವರ್ಗೇ ಕಶ್ಯ ವಾಂಛಾ ವಿವೇಕಿನ. ಮನುಷ್ಯನ ಇಚ್ಛೆಗಳ ಮೇಲಿಂದ ಆ ಮನುಷ್ಯನ ವ್ಯಕ್ತಿತ್ವವನ್ನು ನಮಗೆ ಅಳಲಿಕ್ಕೆ ಬರ್ತದೆ. ನಮ್ಮ ಇಚ್ಛೆಗಳು ಎಂಥವದವೆ, ನಮ್ಮ ಬಯಕೆಗಳು ಹೇಗಾಗ್ತವೆ, ಆ ಬಯಕೆಗಳ ಮೇಲಿಂದ ಮನುಷ್ಯ ಎಷ್ಟು ದೊಡ್ಡವಾದನ ಎಷ್ಟು ಸಣ್ಣವಾದಂತಕ್ಕಂಥದ್ದನ್ನು ಅಳಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ವಿವೇಕೀಯ ಇಚ್ಛೆಗಳು ಹೇಗಿರ್ತವೆ, ವಿವೇಕಹೀನಾಗಿರ್ತಕ್ಕಂಥ ವ್ಯಕ್ತಿ ಇಚ್ಛೆಗಳು ಹೇಗಿರ್ತಾವ ಅನ್ನೋದನ್ನ ಇಲ್ಲಿ ಅವರು ಸ್ಪಷ್ಟವಾಗಿ ತೋರಿಸ್ತಾರೆ. ಇಹಲೋಕ ಪರಲೋಕ ಅಂತ ತಿಳ್ಕೊಂಡು ಎರಡು ಲೋಕಗಳನ್ನ ನಮ್ಮ ದಾರ್ಶನಿಕರು ಒಪ್ಪಿಕೊಂಡಿದ್ದಾರೆ. ಅದಕ್ಕೆ ಶರಣ ಹೇಳಿದ್ರವರು, ಇಲ್ಲಿ ಸಲ್ಲುವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಅಂದ್ರೆ ಇಲ್ಲೇ ಅಲ್ಲೇ, ಇಹಲೋಕ ಪರಲೋಕ ಅಂತ ಎರಡು ಲೋಕಗಳನ್ನ ಒಪ್ಪಿಕೊಳ್ತಾ ಇದ್ದೆ. ಇಹಲೋಕದಲ್ಲಿಯೂ ಕೂಡ ಮನುಷ್ಯನಿಗೆ ಸುಖ ಸಿಗ್ತದೆ, ಪರಲೋಕದಲ್ಲಿ ಕೂಡ ಮನುಷ್ಯನಿಗೆ ಸುಖ ಸಿಗ್ತದೆ. ಆ ಸುಖ ಎಲ್ಲಿದೆ ಅಲ್ಲಿ ಅದರ ಹಿಂದೆ ದುಃಖನೂ ಇರ್ತದೆ. ಅದಕ್ಕೆ ಸುಖ ಎಲ್ಲಿದೆ ಅಲ್ಲಿ ದುಃಖ ಇರದೆ. ಇವುಗಳಿಗೆ ದ್ವಂದ್ವಗಳು ಅಂತ ಕರೀತಾರೆ. ದ್ವಂದ್ವ ಅಂದ್ರೆ ಅವು ಎರಡು ಕೂಡಿ ಇರ್ತಾವ, ಒಂದೊಂದು ಏನಾಗ ಬರೋದಲ್ಲ. ಸುಖ ಅಂದ ಕೂಡಲೇ ದುಃಖ ಬಂತೆ, ಹಸಿವೆ ಅಂದ ಕೂಡಲೇ ನೀರಡಿಕೆ ಬಂತೆ, ಜನನ ಅಂದ ಕೂಡಲೇ ಮರಣ ಬಂತೆ. ಇವಕ್ಕೆ ದ್ವಂದ್ವ ಅಂತ ಕಥೆಯಲ್ಲಿ ಜನನದ ಅಲ್ಲಿ ಮರಣದ, ಎಲ್ಲಿ ಹಸಿವೆ ಆಗ್ಯದ ಹಸಿವೆ ಆಗ್ಯದಂತ ಎಲ್ಲರೂ ಯಾರ ಮನೆಗೆ ಊಟಕ್ಕೆ ಹೋಗ್ರಿ, ಅವ ನಿಮ್ಗೆ ಊಟ ಕೊಡೋಕ್ಕಿಂತ ಮೊದಲು ಏನ್ ಕೊಡ್ತಾರ ಅವರು, ಮೊದಲಂತ ನೀರು ತುಂಬೆ ಇಡ್ತಾರ. ನೀವು ನೀರು ಕೇಳೋದು ಜರುತ್ತಲ್ಲ, ಹಸಿವೆ ಆಗೈತಂತ ಅಂದ್ರೆ ಅವ್ರು ನೀರು ಕೊಡ್ತಾರೆ. ಅಂದ್ರೆ ಹಸಿವೆ ಆಗ್ಯದಂದ್ರೆ ಅವ್ರು ನೀರಡಿಕೆನು ಆಗ್ಯದಂತ ಅರ್ಥ. ಹಾಗೆ ಹಸಿವೆ ತೃಷೆಗಳು ಜನನ ಮರಣಗಳು ಸುಖ ದುಃಖಗಳು ಇವುಗಳಿಗೆ ದ್ವಂದ್ವ ಅಂತ ಕರೆದಾರೆ. ಒಂದೊಂದಾಗಿ ಬರಂಗಿಲ್ಲ, ಅವ್ರು ಬಂದ್ರೆ ಎರಡೂ ಬರ್ತವೆ. ಆದ್ರೆ ಮೊದಲು ಒಂದು ಬರ್ತದೆ, ಆಮೇಲೆ ಅದರಿಂದ ಅದನ್ನು ಕೂಡ ಬಂದೇ ಬರ್ತದೆ. ನೀವು ಹೊರಟ್ರೆ ನಿಮ್ಮ ಹಿಂದೆ ನಿಮ್ಮ ನೆರಳೆ ಹೆಂಗ ಬರ್ತದೆ, ನಿಮ್ಮ ನೆರಳಿಗೆ ಯಾರು ಆಮಂತ್ರಣ ಕೂಡ ಜರುತ್ತಲ್ಲ, ನೀನು ಬಾ ಅಂತಕೊಂಡು ಕರೆಯೋದು ಜರುತ್ತಲ್ಲ. ನೀವು ಹೊರಟ್ರೆ ತನ್ನಿಂದೆ ಹೆಂಗ ಹೆಂಗ ಬಂದೇ ಬರ್ತದೆ. ಆಗ ಮೊದಲು ಸುಖ ಬಂತು ಅಂದ್ರೆ ಸುಖದಿಂದ ದುಃಖ ಬಂದೇ ಬಿಡ್ತದೆ. ಅದಕ್ಕೆ ನಿಜಗೊಂಡು ಹೇಳ್ತಾರ ಅವರು, ಎಂಥ ಸುಖ ಕೇಳ್ತಾರಪ್ಪ ಅಂದ್ರೆ ದುಃಖ ಒಡರಿ ಕೆಡಿಸದ ಸಾರ ಸುಖ ಅಂತಾರ. ಪ್ರಪಂಚದಲ್ಲಿ ನಾವು ಯಾವುದೇ ಸುಖ ಪಡ್ಕೊಂಡ್ರು ಕೂಡ ಅದಕ್ಕೊಂದು ದುಃಖ ಬಂದು ಆಕ್ರಮಣ ಮಾಡಿ ಆ ಸುಖವನ್ನು ಕೆಡಿಸಿಬಿಡ್ತದೆ. ಇವೊಂದೇನೋ ಬಹಳ ಆನಂದ ಆಗಿರ್ತೀರಿ, ಮನೆಯೊಳಗ ಹಬ್ಬ ಪಂಚಮಿ ಹಬ್ಬ ಅಂತ ತಿಳ್ಕೊಂಡು ಏನೇನೋ ಪದಾರ್ಥಗಳನ್ನು ಮಾಡಿ ದೇವರ ಪೂಜಾ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಇನ್ನೇನ್ ತಾಟೆ ಹಾಕೊಂಡು ಉಣಬೇಕಂತ ತಿಳ್ಕೊಂಡು ಎಲ್ಲಾ ನೀಡ್ಕೊಂಡು ನೀವು ಕುಂತಿದ್ರಿ ಬಹಳ ಸುಖದಾಗಿದ್ರಿ. ಇನ್ನೇನ್ ಅದು ಸುಖ ಅನುಭವ ಮಾಡಬೇಕು ಅನ್ನೋದಾಗೇನೆ ಒಂದು ಸತ್ ಸುದ್ದಿ ಬಂತಂತೇಳಿ ಏನಾಗ್ತದೆ ಎಲ್ಲ ಸುಖ ದುಃಖ ಒಡರಿ ಕೆಡಿಸಿಬಿಡ್ತದೆ. ದುಃಖ ಬಂದು ಆಕ್ರಮಣ ಮಾಡಿದಂದ್ರೆ ಅವ ನಿಮಗ ಉಂಡಿ ಶಾವಿಗೆ ಪಾಯಸ ಯಾವ ಬಸ್ಸಿಗೆ ಎಲ್ಲರೂ ಅಲ್ಲಿ ಪೀಸ್ ಆಗ್ತೀರಿ, ಬಸ್ ಹಿಡಿದು ಹೋಗ್ಬಿಡ್ತಾ ಇದೆ. ಅಂದ್ರೆ ಏನಾಯ್ತು, ಲೋಕದಲ್ಲಿ ಸುಖಗಳು ನಮಗೆ ಸಿಗ್ತಾವೆ, ಆ ಸುಖಗಳು ಬಂದ ಕ್ಷಣದಲ್ಲಿ ದುಃಖ ಬಂದು ಆಕ್ರಮಣ ಮಾಡಿ ಅದರ ಸುಖವನ್ನೆಲ್ಲ ಅದನ್ನ ಕೆಡಿಸಿ ಹಾಕಿಬಿಡ್ತದೆ. ಮಕ್ಕಳು ಹಳ್ಳ ದಂಡಿಯೊಳಗ ಹೊಳೆ ದಂಡಿಯೊಳಗ ಅವು ಮನಿ ಮಾಡಿ ಆಟ ಆಡ್ತಿರ್ತಾವ, ಕಾಲು ಉಸಿನಾಗಿಡ್ತಾವ ಅಂತ ಅರ್ಥ ಕೊಡದು ಅದು ಮನಿ ಆಗಿಬಿಡ್ತಾವ. ಇಂದಾಗ ಒಂದು ಮನೇನೆ ಆಗ್ತದೆ, ಅಲ್ಲೇ ಗಂಟಾಗ್ತಾವ ಹೆಂಟಾಗ್ತಾವ, ಮಕ್ಕಳು ಎಲ್ಲ ಆಟ ಆಡ್ತಿರ್ತಾವ. ಅಕಸ್ಮಾತ್ ಆಗಿ ಅವ್ರ ಅವ್ವ ಅಪ್ಪ ಸಿಟ್ಟಿಗೆದ್ದು ಹೋದ್ರಿದ್ರೆ ಅವೆಲ್ಲ ಕೆಡಿಸಿ ಹೋಗಿಬಿಡ್ತಾರ. ಹಾಗೇನೆ ಸಂಸಾರದಲ್ಲಿ ನಾವೆಲ್ಲ ಬಹಳಷ್ಟು ಏನೋ ಸುಖ ಕೊಡಬೇಕಂತ ಏನೋ ಮಾಡಿಕೊಂಡು ಕುಂತಿರ್ತೀವಿ. ಎಲ್ಲಿಂದಲೋ ಒಂದು ಬಂದು ದುಃಖ ಬಂದು ಆಕ್ರಮಣ ಮಾಡಿ ನಮ್ಮೆಲ್ಲ ಸುಖವನ್ನ ಹಾಳು ಮಾಡುತ್ತ. ಅದಕ್ಕೆ ಈ ಲೋಕದಲ್ಲಿರುವಂತಹ ಸುಖವೇ ಆಗಲಿ ಪರಲೋಕದಲ್ಲಿರುವಂತ ಸುಖವೇ ಆಗಲಿ ಹೇಗಿದಾವ ಅಂತ ಹೇಳ್ತಾರೆ ಅವರು. ಐಹಿಕೆ ಅಂದ್ರೆ ಈ ಲೋಕದ ಸುಖ ಕ್ಷಣಿಕೆ, ಇದೊಂದು ಕ್ಷಣ ಸುಖ ಕೊಡುತ್ತದೆ ಅಂತ. ಸುಖ ಸಿಗೋದು ಒಂದು ಕ್ಷಣ, ಆದರೆ ದುಃಖ ಸಿಗೋದು ಅನಂತ ಕ್ಷಣಗಳನ್ನು. ಅದಕ್ಕೆ ಸಾಸಿವೆ ಎಷ್ಟು ಸುಖ ಇದ್ರೆ ಸಾಗರದಷ್ಟು ದುಃಖವನ್ನು ಪ್ರಪಂಚದಲ್ಲಿ ಪರಮಾತ್ಮ ಇಟ್ಟಿದ್ದಾನೆ ಅಂದ್ರೆ ನೀವು ಅನ್ಬೋದು. ಎಷ್ಟು ಪರಮಾತ್ಮನ ಬುದ್ಧಿ ವಿಷಮದ, ಎಷ್ಟು ಸುಖ ಅದ ಅಷ್ಟು ದುಃಖ ಇರಬೇಕಿಲ್ಲ. ಎಷ್ಟು ಸುಖ ಅದ ಅಷ್ಟು ದುಃಖ ಇಟ್ರೆ ಎರಡು ಸಮಾನ ಇಟ್ಟನಪ್ಪ ಅನ್ಬೋದಾಗಿತ್ತು. ಪರಂತು ದುಃಖ ಬಹಳ ಇಟ್ಟಾನೆ, ಸುಖ ಮಾತ್ರ ಬಹಳ ಕಡಿಮೆ ಇಟ್ಟಾನೆ. ಯಾಕೆ ಹಿಂಗ್ ಮಾಡಿದ, ಯಾಕೆ ಹಿಂಗ್ ಮಾಡಿದ ಅಂದ್ರೆ ಸುಖದಲ್ಲಿ ಮನುಷ್ಯ ದೇವರನ್ನ ಧರ್ಮವನ್ನ ಮರಿತಾನೆ, ಆದರೆ ದುಃಖದಲ್ಲಿ ಮನುಷ್ಯ ದೇವರಿಗೆ ಸಮೀಪ ಆಗ್ತಾನೆ, ಧರ್ಮಕ್ಕೆ ಸಮೀಪ ಆಗ್ತಾನೆ. ಅದಕ್ಕೆ ಹೇಳಿದ್ರು ಅವರು, ದುಃಖಮೇ ಸುಮಿರನ ಸಬ ಕರೆ, ಸುಖಮೇ ಕರೇನ ಕೋಯ್. ದುಃಖ ಬಂತು ಅಂದ್ರೆ ನಾವೇನ್ ಮಾಡ್ತೀವಿ, ಅನೇಕ ಉಪಾಯಗಳನ್ನ ಮಾಡ್ತೀವಿ ದುಃಖ ದೂರ ಮಾಡಿಕೊಳ್ಳೋ ಸಲುವಾಗಿ. ಮಣಿ, ಮಂತ್ರ, ಔಷಧ ಇವೆಲ್ಲ ಬಂದಿರುವಂತ ರೋಗ ರುಜಿನ ದುಃಖವನ್ನು ದೂರ ಮಾಡಿಕೊಳ್ತಕ್ಕಂತ ಅನೇಕ ಉಪಾಯಗಳದಾವ. ಯಾವ ಉಪಾಯದಿಂದಲೂ ದುಃಖ ದೂರ ಆಗದೆ ಹೋದ ಕೊನೆಗೆ ನಾವು ದೇವರ ಕಡೆಗೆ ಹೋಗ್ತೀವಿ. ತುಂಬಿದ ಸಭೆಯೊಳಗೆ ದ್ರೌಪದಿಯ ಮಾನಭಂಗ ಆಗೋ ಕಾಲಕ್ಕೆ ಆಕೆ ಮೊಟ್ಟ ಮೊದಲು ಒಮ್ಮೆಲೆ ದೇವರ ಕಡೆ ಹೋಗಲಿಲ್ಲ. ಸಭೆಯಲ್ಲಿ ಕುಳಿತಿರ್ತಕ್ಕಂತ ಬಲಶಾಲಿಗಳ ತನ್ನ ಪತಿಗಳ ಕಡೆ ನೋಡ್ತಾಳೆ. ಪತಿಗಳ ಕಡೆ ನೋಡಿದ್ರೆ ಅವರು ಎಲ್ಲ ಐದು ಮಂದಿ ತಲೆ ಕೆಳ ಹಾಕಿರೋರು, ಇದು ನಮಗೇನು ಮಾಡಕ್ ಸಾಧ್ಯ ಇಲ್ಲ. ಭೀಷ್ಮಾಚಾರ್ಯರ ಕಡೆ ನೋಡಿದ್ರೆ ಅವರು ತಲೆ ಕೆಳಗೆ ಹಾಕಿದ್ರು. ಯಾರಿಂದಲೂ ತನ್ನ ರಕ್ಷಣೆ ಆಗುದಿಲ್ಲ ಅಂತಂದಾಗ ತನ್ನ ರಕ್ಷಣೆಯನ್ನು ತಾನೇ ಮಾಡಿಕೊಳ್ಳಿಕ್ಕೂ ಪ್ರಯತ್ನ ಮಾಡಿದ. ಒಂದು ಕೈಯಿಂದ ತನ್ನ ಸೀರೆಯ ಗಂಟನ್ನು ಗಟ್ಟಿಯಾಗಿ ಹಿಡಿದು ಒಂದು ಕೈಯನ್ನ ಮೇಲೆ ದೇವರ ಕಡೆ ಮಾಡಿ ಕರೀತಾ ಇದ್ದಂತ. ಪರಮಾತ್ಮ ಬಾ ನನ್ನ ರಕ್ಷಣೆ ಮಾಡುವಂತ. ಆ ಪರಮಾತ್ಮ ಸುಮ್ಮನೆ ಕೂತ್ಕೊಂಡಿದ್ದ. ಅವಾಗ ಮಗ್ಗಲ್ದಾಗಿರ್ತಕ್ಕಂತ ಶಕ್ತಿ ಹೇಳುತ್ತದೆ, ಇಷ್ಟೆಲ್ಲ ಕಷ್ಟಪಂಡ ಆಕೆ ಕರೀತಾ ಇದ್ದಾರೆ ಯಾಕೆ ಹೋಗುದಿಲ್ಲ ಅಂದ್ರೆ ಆಕೆ ಇನ್ನೂ ಸ್ವಲ್ಪ ತನ್ನ ರಕ್ಷಣೆ ಮಾಡಿಕೊಳ್ತೀನಿ ಅನ್ನೋದೊಂದು ಸ್ವಲ್ಪ ಐತಿ. ಅದಕ್ಕೆ ಒಂದ ಕೈ ಮೇಲೆ ಮಾಡೋಣ, ಎರಡೂ ಕೈ ಮಾಡೋ ತನಕ ನಾ ಏನು ಹೋಗುದಲ್ಲ. ಯಾವ ಸಮಯಕ್ಕೆ ದ್ರೌಪದಿ ಏನು ನನ್ನ ಕಡೆಯಿಂದ ನನ್ನ ಮಾನ ರಕ್ಷಣೆ ಆಗುದಿಲ್ಲ ಅನ್ನೋದು ಯಾವಾಗ ಪಕ್ಕಾ ಬಿಡ್ತಾ ಇತ್ತೋ ಅವಾಗ ತನ್ನ ಎರಡೂ ಕೈಗಳನ್ನ ಮೇಲಕ್ಕೆತ್ತಿ ಪರಮಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಪರಮಾತ್ಮ ವಸ್ತ್ರಾವತಾರಿಯಾಗಿ ಬಂದ. ಅವನು ಹತ್ತು ಅವತಾರವು ಬೇರೆ, ಇದೊಂದು ಅವತಾರ, ಇದು ವಸ್ತ್ರಾವತಾರ. ಆ ಸೀರೆಯನ್ನ ಸೆಳೆದು ಸೆಳೆದು ದುಶ್ಯಾಸನ ಕೈಗಳೇ ಸು ಪ್ರತಿಯೊಂದು ಯಾವುದೇ ಶಬ್ದ ಸ್ಪರ್ಶ ರೂಪ ರಸ ಗಂಧ ಇವು ಪಂಚ ವಿಷಯಗಳಿಂದ ಮನುಷ್ಯನಿಗೆ ಸುಖಗಳು ಪ್ರಾಪ್ತಿಯಾಗ್ತವೆ. ಇವು ಸಿಗಬೇಕಾದರೂ ಕೂಡ ಯಾರ ಮುಖಾಂತರ ನಮಗೆ ಸುಖ ಪ್ರಾಪ್ತಿ ಆಗ್ತಾರೆ ಅಂತ ಹೇಳ್ತಾರೆ ಅವರು, ಪುತ್ರ ದಾರಾದಿ ಸಂಭವೇ, ಹೆಂಡತಿ ಮಕ್ಕಳು ಗಂಡ ಹೊಲ ಮನೆ ಇವೆಲ್ಲ ಇದರ ಮುಖಾಂತರವಾಗಿ ಸಂಸಾರದ ಸುಖ ಪ್ರಾಪ್ತಿ ಆಗ್ತದೆ. ಹಂಗೆ ಸೀದಾ ಸೀದಾ ಸಿಗೋದಿಲ್ಲ, ಅದು ಭಯ. ಯಾವ್ದಾರ ಒಂದು ಬಸ್ ಹೋಗ್ತಿತ್ತಪ್ಪ ಅಂದ್ರೆ ಅದು ಸೀದಾ ಹೋಗೋ ಬಸ್ ಅನ್ನ ಸ್ವಲ್ಪ ಕೊಟ್ಟರು ಮೇಲೆ ಭಯ ತಗೊಂಡು ಹೋರಿ ಅಂದಂಗೆ. ಹಾಗೆ ದೇವರು ಈ ಲೌಕಿಕವಾದ ಸುಖವನ್ನು ಕೊಡಬೇಕಾದ್ರೆ ಹಂಗ ಸೀದಾ ಕೊಟ್ಟಿಲ್ಲ ಅವನ್ನ, ಯಾರ ಮುಖಾಂತರವಾಗಿ ಸುಖ ನಮಗೆ ಪ್ರಾಪ್ತಿಯಾಗ್ತದೆ. ಆದರೆ ಯಾರ ಮುಖಾಂತರ ಸಿಕ್ಕರು ಕೂಡ ಅದು ಯಾರದು ಸುಖ ಅಲ್ಲ, ಅದು ನಮ್ಮದೇ ಸುಖ. ಹೆಂಡತಿಯಿಂದನೇ ಸಿಗಲಿ, ಗಂಡನಿಂದನೇ ಸಿಗಲಿ, ಮಕ್ಕಳಿಂದಲೇ ಸಿಗಲಿ, ಬಂಧು ಬಾಂಧವರಿಂದಲೇ ಸಿಗಲಿ, ಐಶ್ವರ್ಯದಿಂದಲೇ ಪ್ರಾಪ್ತಿಯಾಗಲಿ, ಅಧಿಕಾರದಿಂದಲೇ ಸಿಗಲಿ, ಯಾವ ಮುಖಾಂತರವಾಗಿ ಪ್ರಾಪ್ತಿಯಾದರೂ ಕೂಡ ಅವರು ಕೇವಲ ನಿಮಿತ್ತ ಹೊರತಾಗಿ ಅವರಲ್ಲಿನ ಸುಖ ಅವರಿಂದಲೇ ಸುಖ ಅನ್ನುವಂತಹ ತಿಳುವಳಿಕೆ ನಮಗೆ ಏನಾಗ್ತದಲ್ಲ, ಇದೇ ಮನುಷ್ಯನಿಗೆ ಮೋಹಕ್ಕೆ ಕಾರಣೀಭೂತವಾಗ್ತದಂತ. ಅದಕ್ಕೆ ಯಲೋಕದಲ್ಲಿರುವಂತಹ ಸುಖ ಅದು ಪುತ್ರ ದಾರ ಹೆಂಡತಿ ಮಕ್ಕಳು ಗಂಡ ಇವರ ಮುಖಾಂತರವೇ ನಮಗೆಲ್ಲ ಪ್ರಾಪ್ತಿ ಆಗ್ತದೆ. ಆದರೆ ಅದು ಎಷ್ಟೊತ್ತು ಸುಖ ಅಂದ್ರೆ ಅದು ಕ್ಷಣಿಕವಾಗಿರ್ತಕ್ಕಂತ ಸುಖ. ಆ ಸುಖ ಕ್ಷಣಿಕವಾಗಿ ಸುಖ ಸಿಕ್ಕರೂ ಕೂಡ ಅದರ ನಂತರದಲ್ಲಿ ಬರುವಂತ ದುಃಖ ಅನಂತ ಅನ್ನುವಂತ ಮಾತಾಡ್ತಾರೆ. ಆಪಾತ ರಮ್ಯ ವಿಷಯ ಪರ್ಯಂತ ಪರಿತಾಪಿನ, ಶಬ್ದ ಸ್ಪರ್ಶಾದ ವಿಷಯಗಳಿಂದ ನಮಗೆ ಒಂದು ಕ್ಷಣ ಸುಖ ಸಿಕ್ಕರೂ ಕೂಡ ಅದು ಅನಂತ ಕಾಲದವರೆಗೆ ನಮ್ಮ ದುಃಖವನ್ನೇ ಕೊಡುತ್ತದೆ. ಅದಕ್ಕೆ ನಮಗೆ ನಿಮಿತ್ತವಾಗಿ ಇವರೆಲ್ಲ ಸುಖ ಸಿಕ್ಕಂಗಾದ್ರೂ ಕೂಡ ಅದರಲ್ಲಿ ಸುಖ ಅನ್ನುವಂತಹದ್ದನ್ನ ವಿಚಾರ ಮಾಡಿಕೊಂಡು ಅದು ಸುಖ ಅಲ್ಲಿದಲ್ಲ, ಅದು ನಮ್ಮಲ್ಲಿ ಇರ್ತಕ್ಕಂಥ ಸುಖ ಅನ್ನುವಂತಹದ್ದನ್ನ ವಿವೇಕಗಳು ಮಾಡಿಕೊಂತಾರೆ ಅಂತ ತಿಳ್ಕೊಂಡು, ಕಶ್ಯ ವಾಂಛಾ ವಿವೇಕಿನ, ವಿವೇಕಿಯಾದವರು ಈ ವೈಷಯಿಕ ಸುಖದ ಕಡೆಗೆ ಲಕ್ಷ್ಯ ಕೊಡಂಗಿಲ್ಲ, ಅವರು ನಿರ್ವಿಷಯಗಳಾಗಿರ್ತಕ್ಕಂಥ ಸುಖದ ಕಡೆ ಲಕ್ಷ್ಯ ಕೊಡ್ತಾ ಇದ್ದಾರೆ. ನೀವು ಅನ್ಬೋದು ಯಾರಿಂದಲೂ ಸಿಗದೆ ನಮ್ಮಿಂದ ನಮಗೆ ಸುಖ ಹೆಂಗ್ ಸಿಗ್ತದೆ? ಹೆಂಡ್ರೆ ಬೇಡ, ಮಕ್ಕಳು ಬೇಡ, ಹೊಲ ಬೇಡ, ಮನೆ ಬೇಡ, ಐಶ್ವರ್ಯ ಬೇಡ, ಇವು ಯಾವುದೋ ಬೇಡ ಅಂದ್ರೆ ನಮಗೆ ಸುಖ ಸಿಗದ ಹೆಂಗ್ ಸಿಗ್ತದೆ ಅಂದ್ರೆ ಸಿಗ್ತದೆ, ದಿನಾನ ಅನುಭವ ಮಾಡ್ತೇನೆ, ಆದ್ರೆ ನಿಮ್ಗೆ ಗುರುತಿಲ್ಲ ಅಷ್ಟೇ. ನಿಮಗೆ ನಿದ್ರಾ ಅನ್ನುವಂತ ಒಂದು ಅವಸ್ಥಾ ಇದೆ, ಸುಸುಪ್ತಿ ಅವಸ್ಥಾ. ಆ ನಿದ್ರಾವಸ್ಥೆಯಲ್ಲಿ ನಿಮಗೆ ಏನಾಗ್ತದೆ? ದುಃಖ ಆಗ್ತದೆ. ದುಃಖ ಆಗಂಗಿದ್ರೆ ಯಾರು ಮಲಗಾಕ ಬೇಕಿದ್ದಿಲ್ಲ. ಎಷ್ಟೋ ಜನರು ಇಲ್ಲೇ ನಿದ್ದೆ ಮಾಡ್ತಿರ್ತಾರೆ, ಇವರಂಗ್ ಮಾಡಂಗಿಲ್ಲ, ಕೆಲಸ ಜಲ್ಲಿ ಶಾಸ್ತ್ರ ಮುಗಿತದೆ. ಕೆಲವೊಂದು ಊರೊಳಗೆ ಪುರಾಣ ಪ್ರವಚನ ಹೇಳಕ್ ಚಾಲ ಮಾಡಿದ್ರು ಅಂದ್ರೆ ಎರಡೆರಡು ತಾಸು, ಮೂರ್ ಮೂರ್ ತಾಸು, ನಾಲ್ಕ್ ನಾಲ್ಕು ತಾಸು ನಡೀತಿರ್ತಾವ. ಅವ್ನು ನಿಡಂಗ್ ನಡೀತಿ, ಇವ್ರು ನಿದ್ದೆ ಮಾಡಂಗ ಮಾಡ್ತಿರ್ತಾರೆ. ಅದಕ್ಕೆ ನಾವು ಒಂದೊಂದ್ಸಲ ಹೇಳ್ತೇವೆ, ಪುರಾಣ ಪ್ರವಚನ ಅಂದ್ರೆ ಇವ್ ನಿದ್ದೆ ಗುಳುಗಿದ್ದಂಗ. ಯಾರಿಗೆ ಅಂದ್ರೆ ತಿಳಿಲಾರ್ದವ್ರಿಗೆ, ಯಾರಿಗೆ ತಿಳಿಯಂಗಿಲ್ಲ ಅವ್ರಿಗೆ ನಿದ್ದೆ ಗುಳುಗಿ, ಯಾರಿಗೆ ತಿಳಿತಾರ ಅವ್ರಿಗೆ ಒಂಥರ ವಿಲಕ್ಷಣ ಇರ್ತಕ್ಕಂಥ ಆತ್ಮಾನುಭೂತಿ ಆನಂದ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಈ ವಸ್ತುಗಳನ್ನೇ ಮನುಷ್ಯ ವ್ಯವಹಾರ ಮಾಡ್ತಾನೆ, ವ್ಯವಹಾರ ಮಾಡ್ತಾನೆ, ಮಾಡಿ ಮಾಡಿ ಕೊನೆಗೆ ಏನ್ ಮಾಡ್ತಾರಪ್ಪ ಅಂದ್ರೆ ಎಲ್ಲಾ ಬಿಟ್ಟು ನಿದ್ದೆ ಮಾಡ್ಲಿಕ್ಕೆ ಹೋಗ್ತಾನೆ. ಅವಾಗ ಎಲ್ಲರನ್ನು ಬಿಡ್ತಾನೆ, ಹೆಂಡ್ರನ್ ಬಿಡ್ತಾನೆ, ಮಕ್ಕಳು ಬಿಡ್ತಾನೆ, ಗಂಡ್ರನ್ ಬಿಡ್ತಾನೆ, ಸಂಪತ್ತು ಬಿಡ್ತಾನೆ, ಎಲ್ಲಾರನ್ನು ಬಿಟ್ಟು ನಿದ್ದೆ ಮಾಡ್ತಾನೆ. ಅವಾಗ ಅವನಿಗೆ ಏನಾಗ್ತದೆ? ಅವಾಗ ಸುಖ ಆಗೋದಿಲ್ಲ, ಅವಾಗ ಅವನಿಗೆ ಆನಂದ. ಅವಾಗ ಅಲ್ಲಿ ಯಾರೂ ಇಲ್ಲ, ಮತ್ತೆ ಯಾರೂ ಇಲ್ಲ, ತನ್ನನ್ನು ತಾನು ಮರೆತು ಬಿಟ್ಟಾನಲ್ಲಿ. ನಯಾನು ಏನು ನ ಎಂಥವ ಅನ್ನೋದು ಇದನ್ನು ಕೂಡ ಮರ್ತಾನೆ. ಅಲ್ಲಿ ಹೇಗಿದ್ದಾನೆ ಅಂದ್ರೆ ಆನಂದವಾಗಿದ್ದಾನೆ. ಮತ್ತೆ ಅಲ್ಲಿ ಸುಖ ಆನಂದ ಎಲ್ಲಿಂದ ಪ್ರಾಪ್ತಿ ಆಯ್ತು, ಯಾರಿಂದ ಸಿಕ್ ನಮಗೆ? ಅಲ್ಲಿ ಸಿಗುವಂತ ಆನಂದ ಅದು ಒಂದು ಕ್ಷಣದ ಆನಂದ ಅಲ್ಲ. ಅದು ಎಷ್ಟು ಹೊತ್ತಿರುವವರೆಗೆ ನಿಮ್ಗೆ ಗಾಢವಾದ ನಿದ್ರೆ ಹೊತ್ತಿರ್ತದ ಅಷ್ಟು ಹೊತ್ತಿರುವವರೆಗೆ ಆನಂದನೇ ಇರ್ತದ. ಸಂಸಾರದಲ್ಲಿ, ಜಾಗ್ರತದಲ್ಲಿ, ಸ್ವಪ್ನದಲ್ಲಿ ತಾಸು ಆನಂದವಾಗಿ ನಿದ್ದೆ ಮಾಡ್ತಾನೆ. ಅಂದ್ರೆ 8 ತಾಸಿನವರೆಗೆ ಆನಂದವನ್ನೇ ಕೊಡುವಂತ ವಿಷಯ ಯಾವ್ದಾದ್ರೂ ಅದ ನಿಮಗೆ ಪ್ರಪಂಚದೊಳಗೆ? ನೀವು ಸಿನಿಮಾ ನೋಡಕ್ ಹೋಗ್ತೀರಿ ಅಥವಾ ಟಿವಿ ನೋಡ್ಕೊಂಡು ಕುಂಡಿರ್ತಂತು, ಎಷ್ಟೊತ್ತು ಕುಂಡಿರ್ತೀರ ಅದ್ರ ಮುಂದೆ? ಉದ್ಯೋಗ ಇಲ್ಲದೊಳಗೆ ಕುಂದ್ರು ಕುಂಡ್ರು ಅದರ ಮುಂದೆ. ಪರಂತು ನಿಮಗೆ ಏನಾಗ್ತದ್ರೆ ನೋಡಿ ನೋಡಿ ಒಂದ್ ತಾಸು, ಎರಡು ತಾಸು, ಮೂರು ತಾಸು ಅಂದ್ರೆ ಅದು ಸಿನಿಮಾ ಮೀರ್ತ ಅಲ್ಲಿಗೆ. ಮೂರು ತಾಸು ಅದಕ್ಕೆಲ್ಲ ಬೇಸರಕ್ಕೆ ಬರ್ತದ, ಕಡೆಯಪ್ಪ ಸಾಕಂತ ತಿಳ್ಕೊಂಡು ಬಿಟ್ಟುಕೊಟ್ಟು ಹೋಗ್ತಾರೆ. ನೋಡುವಂತ ಆನಂದವನ್ನು ಹೆಚ್ಚು ಹೆಚ್ಚಿಗೆ ಅಂದ್ರೆ ಮೂರು ತಾಸು ಪಡೆಯಬಹುದು. ಕೇಳುವ ಆನಂದ ಈಗ ನೀವು ಪ್ರವಚನ ಕೇಳ್ತಾರೆ, ಎಷ್ಟೊತ್ತು ಕೇಳ್ತಾರೆ? ತಾಸು, ಎರಡು ತಾಸು, ಮೂರು ತಾಸು ಬಹಳ ಆದ್ರೆ ಅಗರ್ಕ ಹಿಂದಿನ ಹಿಂದೆ ಚಾಲೂ ಮಾಡ್ತಾರೆ. ಇದೇನು ಇವತ್ತು ಮುಗಿಯಂಗ್ ಕಾಣಂಗಿಲ್ಲ, ನಡೆಯಪ್ಪ ಹೋಗೋಣ ತಿಳ್ಕೊಂಡು ಹಿಂದೆ ಎದ್ದೋಗಿ ಬಿಡ್ತಾರೆ. ಮುಟ್ಟಿ ಆನಂದ ಪಡುವಂತ ಸುಖ, ಮೂಸಿ ನೋಡಿ ಆನಂದ ಪಡುವಂತ ಸುಖ, ರಸಾಸ್ವಾದನೆ ಮಾಡಿ ಆನಂದ ಪಡುವಂತ ಸುಖ, ಇವು ಎಷ್ಟೊತ್ತಿರ್ತಾವೆ? ನೀವು ಊಟ ಮಾಡಕ ಕುಂತ್ರೆ ಅಂತ ತಿಳ್ಕೊಂಡು ಎಷ್ಟು ತಾಸು ಊಟ ಮಾಡ್ತೀರಿ? ಒಂದ್ 8 ತಾಸು ಯಾರು ಉಣ್ಣೋರದಾರ? 8 ತಾಸು ಉಂಡದ್ದೇ ಉಂಡದ್ದು, ಉಂಡದ್ದೇ ಉಂಡದ್ದು, 8 ತಾಸು ಯಾರ ಉಂಡ ಆನಂದ ಪಡೋರದ್ರಿ? 10 ನಿಮಿಷ, 15 ನಿಮಿಷ ಬಹಳ, ಅರ್ಧ ತಾಸಿರೋ ಊಟದ ಆನಂದ ಮುಗಿದ ಹಾಕದು. ಅದು ಊಟದ ಆನಂದ ಹೆಂಗಿರ್ತದಂದ್ರೆ ಅದು ತಾಟ್ನಾಗಿದ್ರು ಆನಂದ ಇಲ್ಲ. ತಾಟ್ನೊಳಗ ಚಲೋ ಚಲೋ ಉಂಡೆ ಗುಲಾಬ್ ಜಾಮೂನ್ ಎಲ್ಲ ಮಾ ಇಟ್ಟರೆ ತಿಳ್ಕೊ, ಅದು ನೋಡ್ಕೊಂಡು ಕುಂತ್ರ ಆನಂದ ಆಗ್ತದೆ ನಿಮಗೆ? ಅದು ಯಾವಾಗ ತಿಂದೇವೋ ಯಾವಾಗ ತಿಂದೇವೋ ಅನಿಸ್ತಿರೋದು. ಆಮೇಲೆ ಅದು ನುಂಗಿ ಹೊಟ್ಟೆ ಒಳಗೆ ಹೋದ ಬಳಿಕ ಅವಾಗೂ ನಿಮಗೇನು ಅನುಭವ ಆಗಂಗಿಲ್ಲ. ಅದರದ್ದು ನಿಮಗೆ ಅನುಭವ ಆಗೋದು ಯಾವಾಗ ಅಂದ್ರೆ ಅದ ನಾಲ್ಗೆ ಮೇಲೆ ಇದ್ದಾಗ ನಿಮಗೆ ಅದರ ಸ್ವಾದ ಅನುಭವ ಆಗ್ತದೆ. ಮತ್ತೆ ನಾಲ್ ಹೆಂಗ ಇಟ್ಕೊಂಡು ಕುಂಡಿರ್ತದ ಅದು, ಅದು ಸ್ವಲ್ಪ ನೋಡ್ದ ಸಾಂಪಾರ್ ಒಳಗೆ ನುಗ್ಸೇ ಬಿಡ್ತದ ನಡೆ ಅಂತ ಅಂದ ಬಳಿಕ ಒಂದು ಕ್ಷಣ ನಾಲಿಗೆ ಮೇಲಿದ್ದಾಗ ಮಾತ್ರ ಆ ರಸದ ಅನುಭೂತಿ ನಮಗಾಗ್ತದ. ಪಾಟ್ನಾಗ ಇದ್ದಾಗ ಆಗಂಗಿಲ್ಲ, ಹೊಟ್ಟೆಗೆ ಹೋದಾಗೂ ಆಗಂಗಿಲ್ಲ. ಅಂದ್ರೆ ನಿರಂತರವಾಗಿ ಆನಂದ ಕೊಡುವಂತ ವಿಷಯಗಳು ಪ್ರಪಂಚದಲ್ಲಿ ಎಷ್ಟು ಯಾವ ಇಲ್ಲೇ ಇಲ್ಲ. ನೀವು ಸಿನಿಮಾ ನೋಡ್ತಾ ಇದ್ರು ಒಂದು ಕ್ಷಣ ಕ್ಷಣಕ್ಕೆ ಮಾತ್ರ ಬೇರೆ ಆಗ್ತಿರ್ತದೆ, ಅಷ್ಟು ಸಮರಸವಾಗಿ ಕೊಡಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದನ್ನು ನಿದ್ದೆ ಮಾಡೋ ಕಾಲಕ್ಕೆ ನಡುವೆ ಯಾವುದೇ ಪ್ರಕಾರವಾಗಿರ್ತಕ್ಕಂತಹ ವ್ಯತ್ಯಾಸ ಬರಲಾರ್ದನೆ 2 ತಾಸು, 3 ತಾಸು, 4 ತಾಸು, 6 ತಾಸು, 8 ತಾಸು ಅಖಂಡವಾಗಿ ಆನಂದವನ್ನು ಅನುಭವ ಮಾಡ್ತಾನೆ ಮನುಷ್ಯ. ಅಂತೇನೇ ಇವತ್ತು ಅದನ್ನು ಪಡಿಬೇಕಂತ ತಿಳ್ಕೊಂಡು ಎಲ್ಲಾನು ಬಿಡ್ಲಿಕ್ಕೆ ತಯಾರಾಗ್ತಾನೆ. ನಿಮ್ಮ ಮನುಷ್ಯನಿಗೆ ಏನಪ್ಪ ಅಂತೇ, ನಾನು 1,000 ರೂಪಾಯಿ ಕೊಡ್ತೇನೆ ನಿನಗೆ, ಮಟ್ಟ ನಿದ್ದೇನೆ ಮಾಡಬೇಡ ಅಂತ ಹೇಳಿ ಅವ್ರ ಮೊದಲು ಹೂ ಅಂತಾರ. ಆಸೆಗಾಗಿ 1,000 ರೂಪಾಯಿ ಕೊಡ್ತೇನೆ ಅವನ್ನ ಬೆಳತಾನೆ ಎಣಿಸುವಂತ ಕುಂಡ್ರೋದ್ ಏನು ಮಟ್ಟ ನಿದ್ದೇನೆ ಮಾಡಂಗಿಲ್ಲ. ಅವಂತನ ಕೊಡ್ರಿ ಅಂತಾರ, ಒಂದ್ ದಿವಸ ಎಣಿಸ್ತಾನ, 2 ದಿವಸ ಎಣಿಸ್ತಾನ, 3 ದಿವಸ ಎಣಿಸ್ತಾನ, ಆಮೇಲೆ 4 ದಿವಸಕ್ಕೆ ಎಣಿಸ್ತಾ 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 ನಿದ್ದೆ ಅವನಿಗೆ ಗುರುತಾಗಲಾರ್ದಂಗ ಅವನು ನಿದ್ದೆ ಹೋಗ್ಬಿಟ್ಟಿರ್ತಾನೆ. ಇದರಿಂದ ನಮಗೇನು ಗುರುತಾಗ್ತದಪ್ಪ ಅಂತ ಕೇಳಿದ್ರೆ, ಒಂದು ಅವಸ್ಥೆಯನ್ನು ಪರಮಾತ್ಮ ಇಂಥದ್ರನ್ನು ಕೊಟ್ಟಾಗ ಯಾವ ವಿಷಯಗಳನ್ನೂ ಬಯಸಲಾರ್ದ ನಾವು ಆನಂದವಾಗಿ ಇರಲಿಕ್ಕೆ ಬರುತ್ತಾ ಅಂತ ಅವಸ್ಥೆ, ಅದು ಸುಸುಪ್ತಿ ಅವಸ್ಥೆ ಅಂತ ಕರೆದಾರೆ. ಅದಕ್ಕೆ ಸುಸುಪ್ತಿ ಅವಸ್ಥೆಗೆ ಶಂಕರಾಚಾರ್ಯ ಏನು ಕರೆದ್ರಪ್ಪ ಅಂದ್ರೆ ಮುಕ್ತಿ ಅದೊಂದು ಶಾಂಪಲ್ ಅವಸ್ಥೆ ಅಂತಾರ. ಮುಕ್ತಿ ಶಾಂಪಲ್, ನೀವು ವ್ಯಾಪಾರ ಮಾಡೋ ಕಾಲಕ್ಕೆ ಎಲ್ಲ ಧಾನ್ಯ ದವಸ ಇಟ್ಟಿರ್ತಲ್ಲ ಸಾಂಪಲ್ ಸ್ವಲ್ಪ ಸ್ವಲ್ಪ ಬಟ್ಟಲ್ಲ ಬರ್ತಾರೆ ನೋಡ್ತಾರೆ ಏನಪ್ಪ ಅಕ್ಕಿ ಹೆಂಗದವ ಇಲ್ಲೆಲ್ಲ ನೋಡ್ರಿ ಸಾಂಪಲ್. ಆ ಸಾಂಪಲ್ ನೋಡಿ ಆಮೇಲೆ ನೀವು ಖರೀದಿ ಮಾಡೋದು. ವ್ಯಾಪಾರಿಗಳು ಸಾಂಪಲ್ ಯಾಕೆ ತೋರಿಸ್ತಾರ ಅಂದ್ರೆ ಮುಂದೆ ಮಾಲು ಖರೀದಿ ಮಾಡಲು ಸರಿ ತೋರಿಸ್ತಾರ. ಬರೀ ಸಾಂಪಲ್ ತಗೊಂಡ್ರೆ ಒಬ್ಬ ಏನ್ ಮಾಡ್ತಿದ್ದ ಅಂದ್ರೆ ದಿನ ಚಾ ಕುಡಿಬೇಕಾಗಿತ್ತು ಅವನಿಗೆ, ಅವನಿಗೆ ರೊಕ್ಕಿಲ್ಲ, ಒಂದು ಅಂಗಡಿ ಹೋದ ಸಕ್ಕರೆ ಹೆಂಗ್ರಿ ನಿಮ್ಮಲ್ಲಿ 5 ರೂಪಾಯಿ ಕಿಲೋ ಸಾಂಪಲ್ ತೋರಿಸ್ತೀರೇನು
ದಿನ ಹೆಂಗ ಮಾಡಿ ಅಂದ್ಕೂಲ ದಿನಾನು ಹೋದವ ಅವ ಸಾಂಪಲ್ ಕೊಡವ. ಒಂದ್ ದಿವಸ ಕೊಟ್ಟ, ಎರಡು ದಿವಸ ಕೊಟ್ಟ, 3 ದಿವಸ ಕೊಟ್ಟವ ಅಂದೇನೋ ಬರೀ ಸಾಂಪಲ್ ಗಿರಾಕಿನ ಕಾಣ್ತೀಯಲ್ಲ ನೀನು ಅಂದವ. ನಾಲ್ಕನೇ ದಿವಸಕ್ಕೆ ಬಂದಕ್ಕೆ ನಾವು ಹೊರಗೆ ಕಳಿಸ್ಕೊಂಡು ನಮ್ಮಲ್ಲಿ ಇಲ್ಲಿ ನಡಿ ಅಂದ. ಯಾಕಂದ್ರೆ ಬರೀ ಸಾಂಪಲ್ ತಗೊಳ್ಳೋಣ, ಖರೀದಿ ಮಾಡೋಣ ಅಲ್ಲ. ಹಾಗೆ ಮುಕ್ತಿ ಅನ್ನುವಂತಹದ್ದನ್ನು ಪರಮಾತ್ಮ ಯಾರ್ಯಾರು ಇಲ್ಲದೆ ತಾನೊಬ್ಬನೇ ಎದ್ದು ಸುಖವಾಗಿರುವಂತಹ ಒಂದು ಅವಸ್ಥೆಯನ್ನು ಪರಮಾತ್ಮ ಸುಸುಪ್ತಿ ಅವಸ್ಥೆಯನ್ನು ಕೊಟ್ಟಿದ್ದಾರೆ, ಅದು ಮುಕ್ತಿ, ಅದು ಶಾಂಪಲ್ ಅವಸ್ಥೆ. ನೀವು ಅನ್ಬೋದು ಸಾಕ್ ಬಿಡ್ರಿ ಹಂಗಾರೆ, ಇದೆಲ್ಲ ಶಾಸ್ತ್ರ ಪಾಸ್ತ್ರ ಯಾಕೆ ಹೇಳೋ, ಸುಮ್ಮನೆ ಆರಾಮ ಹೊಸ ಮಕ್ಕೊಂಡ್ಬಿಟ್ರೆ ಮುಕ್ತಿನ ಸಿಗ್ತದಲ್ಲ ನಮಗ, ನಿದ್ದೆಯಾಗಿ ಮತ್ತೆ ಯಾಕೆ ಇದನ್ನೆಲ್ಲ ಕೇಳಬೇಕು. ಇದು ಶಾಂಪಲ್. ಇದನ್ನ ನೋಡಿಕೊಂಡು ನೀ ಏನ್ ಪಡಿಬೇಕಾದ ಅಂದ್ರೆ, ನೀ ಎಚ್ಚರದಾಗಿದ್ದಾಗಲೂ ಕೂಡ ಹಾಗಿರಾಕ್ ಕಲಿಬೇಕಾಗ್ಯದ. ಅದಕ್ಕೆ ನಿದ್ರೆಯೊಳಗೆ ನಿದ್ರೆ ಅವಸ್ಥೆ ಅನ್ನುವಂತಹದ್ದೇನು ಅವಸ್ಥೆ ಅದ, ಇದು ನಿಮ್ಮ ಅಧೀನವಾಗಿರುವಂತಹ ಅವಸ್ಥೆ ಅಲ್ಲ. ಇದು ಯಾವಾಗ ಬೇಕಾವಾಗ ನಿದ್ದೆ ಮಾಡಕ್ ನಿಮ್ಗೆ ಸಾಧ್ಯ ಅದನ್ನು, ಯಾವಾಗ ಬೇಕಾವಾಗ ಹೇಳಕ್ ನಿಮ್ಗೆ ಸ್ವತಂತ್ರ ಇಲ್ಲ, ಎಷ್ಟು ಬೇಕಷ್ಟು ನಿದ್ದೆ ಮಾಡಕ್ ನಿಮ್ಮಿಂದ ಸಾಧ್ಯ ಇಲ್ಲ. ಅದು ನಮ್ಮ ಕರ್ಮಾಧೀನವಾಗಿರುವಂತಹ ಅವಸ್ಥೆ ಅಂತ. ಸುಸುಪ್ತಿ ಸುಖವನ್ನು ಕೊಡುವಂತಹ ಕರ್ಮ ಯಾವ ಸಮಯಕ್ಕೆ ಪರಿಪಕ್ವವಾಗ್ತದೆ ಅವಾಗ ನಮ್ಮ ಗಾಢವಾಗಿರ್ತಕ್ಕಂಥ ನಿದ್ರೆ ಬರ್ತದೆ. ಅದಕ್ಕೆ ಶಾಸ್ತ್ರದಲ್ಲಿ ಹೇಳಿದ್ರು, ಇದು ನಿನ್ನ ಸ್ವಾಧೀನವಾಗಿರುವಂತಹ ಅವಸ್ಥೆ ಅಲ್ಲ. ಇದು ಯಾವಾಗ ಬೇಕಾವ ಹೊಚ್ಚವನ್ನು ಕೊಡ್ಕೊಂಡು ನಿದ್ದೆ ಬರ್ತಾ ಇದ್ರೆ ಮತ್ತು ನಿದ್ದೆ ಗುಳಿಗೆ ಬರೋದು ಅವಶ್ಯಕತೆ ಏನಿತ್ತು? ನಿದ್ದೆ ಗುಳಿಗೆ ಯಾಕೆ ಬಂದವ ಅಂದ್ರೆ, ನೀವು ಬೇಕಾದಾಗ ಅದು ನಿದ್ದೆ ಬರೋದಿಲ್ಲ. ಅದಕ್ಕೆ ಪರಮಾತ್ಮ ಮನುಷ್ಯ ಜನ್ಮದಲ್ಲಿ ಈ ಒಂದು ಅವಸ್ಥೆಯನ್ನು ಕೊಟ್ಟು ನಿಮಗೆ ಏನ್ ಹೇಳಿದ್ರಪ್ಪ ಅಂದ್ರೆ, 8 ತಾಸು ಎಲ್ಲವನ್ನು ಬಿಟ್ಟಾಗ ನೀವು ಸುಖವಾಗಿರ್ತೀರಿ ಅನ್ನುವಂಥ ಅನುಭವ ನೀವು ಪ್ರತಿ ದಿವಸನೂ ಆಗ್ತದೆ. ಅಂತ ಸುಖವನ್ನು ಎಚ್ಚರಿಕೆಯಲ್ಲಿ ಪಡಿಬೇಕನ್ನುವಂತಹ ತಿಳುವಳಿಕೆ ವಿವೇಕ ನಿಮಗೆ ಬರಲಿ ಅನ್ನೋ ಸಲುವಾಗಿನ ಪರಮಾತ್ಮ ಪ್ರಪಂಚದಲ್ಲಿ ಸುಖ ಬಹಳ ಕಡಿಮೆ ಕೊಟ್ಟನ, ಕ್ಷಣಿಕ ತಡಗ ಕೊಟ್ಟನ. ಬಹಳ ಸುಖ ಬೇಕಂದ್ರೆ ನೀವು ಅದನ್ನ ಸಾಧಿಸ್ರಿ ಅಂದ್ರೆ, ಸುಸುಪ್ತಿ ಅವಸ್ಥೆಯಲ್ಲಿ ಏನಾಗುತ್ತಂದ್ರೆ ಈ ಜೀವಾತ್ಮ ಸುಖ ಸಾಗರನಾಗಿರ್ತಕ್ಕಂಥ ಪರಮಾತ್ಮದಲ್ಲಿ ಸಮರಸನಾಗ್ತಾನೆ, ತನ್ನ ತಾನು ಮರೆತು ಬಿಟ್ಟಿರ್ತಾನೆ. ಹಾಗೆ ಎಚ್ಚರಿಕೆ ಅವಸ್ಥೆಯಲ್ಲಿ ಯಾರು ಆ ಸಾಮರಸ್ಯವನ್ನು ಸಾಧಿಸ್ತಾರೆ ಅವರು ದುಃಖಮಯವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಇದ್ದರೂ ಕೂಡ ಸುಖಮಯವಾದ ಆನಂದಮಯವಾದ ಜೀವನ ಸಾಧಿಸಲಿಕ್ಕೆ ಬರ್ತನ ಸಲುವಾಗೇನೆ ಅವರು ಪ್ರಪಂಚ ಜ್ಞಾನ ಮಾಡಿಕೊಡ್ತಾರೆ. ಅವರು ಐಹಿಕೆ ಕ್ಷಣಿಕೆ ಸೌಖ್ಯೆ ಪುತ್ರಧಾರಾದಿ ಸಂಭ್ರವೇ, ಈ ವೈಷಯಿಕವಾಗಿರ್ತಕ್ಕಂಥ ಸುಖ ನಮಗೆ ಸುಖ ಸಿಗ್ತಾವೆ, ಆದರೆ ಅದಕ್ಕೆ ದುಃಖ ಅನ್ನುವಂಥದ್ದು ಬಹಳ. ಅದಕ್ಕೆ ಸತಿಯಿಂದ ಸುಖ, ಪತಿಯಿಂದ ಸುಖ, ಪುತ್ರನಿಂದ ಸುಖ ಅಂತ ನಾವು ತಿಳ್ಕೊಂಡಿರ್ತೀವಲ್ಲ, ಅದು ಎಲ್ಲ ಮನಸ್ಸಿನ ಭ್ರಮೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದಕ್ಕೆ ಏ ಲೋಕದ ಸುಖ ಹೇಗೆ ಕ್ಷಣಿಕ ಅದ, ಹಾಗೆ ಪಾರಲೌಕಿಕ ಸುಖನೂ ಕೂಡ ಕ್ಷಣಿಕ ಅಂತಾರೆ. ಸ್ವರ್ಗ ಅಂತ ನಾವು ಕರಿತೇವೆ, ಸ್ವರ್ಗ ಅಂದ್ರೆ ಅಲ್ಲಿ ಏನದ, ಅಮೃತಪಾನ, ನಂದನವನ ವಿಹಾರ, ಅಪ್ಸರಾ ಸ್ತ್ರೀಯರ ಭೋಗ, ಇದಕ್ಕೆ ಸ್ವರ್ಗ ಅಂತ ಶಾಸ್ತ್ರದಲ್ಲಿ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಸುಖವನ್ನು ಅನುಭವ ಮಾಡಿರ್ತಕ್ಕಂಥ ಮನುಷ್ಯ ಯಜ್ಞ ಯಾಗ ತಪಸ್ಸನ್ನು ಆಚರಿಸಿ ಅಕಸ್ಮಾತ್ ಆಗಿ ಸ್ವರ್ಗಕ್ಕೆ ಹೋದ ಅಂತಂದ್ರೂ ಕೂಡ ಸ್ವರ್ಗದಲ್ಲಿ ಎಷ್ಟು ದಿವಸ ನೀವು ಇರಬಹುದು? ನೀವು ಯಾತ್ರಾಕ್ ಹೋಗಿ ಒಂದು ಹೋಟೆಲ್ದಲ್ಲಿ ಯಾವುದೋ ಒಂದು ಊರಾಗಿ ಉಳ್ಕೊಂಡಿದ್ರೆ ಅಂತ ತಿಳ್ಕೊರಿ, ಬಹಳ ದೊಡ್ಡ ಹೋಟೆಲ್, ಒಂದು ಚಾ ಕುಡಿಯಾಕ 20 ರೂಪಾಯಿ ಇರ್ತಾವಂತ ದೊಡ್ಡ ಹೋಟೆಲ್ ಅಂತ ತಿಳ್ಕೊಂಡು ಬಹಳ ಜನರು ಹೋಗ್ತಾರಂತೆ. ಬಹಳ ಹೆಚ್ಚಿನ ಕಿಮ್ಮತ್ತುಗಳಂತ ಹೋಟೆಲ್ದಲ್ಲಿ ಹೋಗಿ ನೀವು ಉಳ್ಕೊಂಡ್ರಿ, ಆ ಹೋಟೆಲ್ದಲ್ಲಿ ಎಷ್ಟು ದಿವಸ ಇರಬಹುದು ನೀವು? ಏನ್ ನಿಮ್ಗೆ ಇಚ್ಛೆ 8 ದಿವಸ ಬರ್ತಾ 10 ದಿವಸ ಇರೋರು, ಏನ್ ನಿಮ್ ಕಿಸೆ ಖಾಲಿ ಆಗೋ ಮಟ್ಟ ಇರೋರು, ನಿಮ್ ಕಿಸೆ ಸರಿಯಾಗಿ ಬೆಚ್ಚಗಿತ್ತು ತುಂಬಿತ್ತು ಅಂದ್ರೆ ನಿಮಗೆ ದಿನಾ ವ್ಯವಸ್ಥೆ ಮಾಡ್ತಾರೋ, ನೀವ್ ಏನ್ ಹೇಳ್ತಾರ ತಂದು ಕೊಡ್ತಾರ. ನಿಮ್ ಕಿಸೆ ಖಾಲಿ ಆಗೈತೆ ಅಂತ ಗುರುತಾದ್ರೆ ಕೊಲಿ ಖಾಲಿ ಕರೋ ಅಂತಾರ, ಇದನ್ನ ಖಾಲಿ ಮಾಡ್ರಿ ಅಂತಾರ. ಹಾಗ ಸ್ವರ್ಗದ ಸುಖ ಅಂದ್ರೆ ಅದು ಒಂದು ಬಹಳ ದೊಡ್ಡ ಹೋಟೆಲ್ ಇದ್ದಂಗ ಅಂತ ತಿಳ್ಕೊಂಡ್ಬಿಡೋದು, ಇದಕ್ಕಿಂತ ಹೆಚ್ಚಿಗೆ ಏನಲ್ಲ. ಆ ಹೋಟೆಲ್ನಲ್ಲಿ ಹೋಗ್ಬೇಕಾದ್ರೆ ನೀವೇನ್ ತೆಗೆದುಕೊಂಡು ಹೋಗಿರ್ತೀರಿ? ಯಲೋಕದಲ್ಲಿ ಮಾಡಿರ್ತಕ್ಕಂಥ ಯಜ್ಞ ದಾನ ತಪಸ್ಸು ಇವುಗಳು ಮಾಡಿರ್ತಕ್ಕಂಥ ಪುಣ್ಯ ಏನಲ್ಲ, ಆ ಪುಣ್ಯವನ್ನೇ ತೆಗೆದುಕೊಂಡು ಅಲ್ಲಿ ನೀವೆಲ್ಲ ಹೋಗಿರ್ತೀರಿ. ಮತ್ತೆ ಅಲ್ಲಿ ಎಲ್ಲಿವರೆಗೆ ನಾವು ಸುಖ ಅನುಭವ ಮಾಡ್ಕೊಂತಿರ್ಬೋದು ಅಂದ್ರೆ ಆ ಪುಣ್ಯ ಮುಗಿಯುವವರೆಗೆ. ಅದಕ್ಕೆ ಹೇಳ್ತಾರೆ ಅವರು, ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ. ಯಾವಾಗ ನಿಮ್ಮ ಪುಣ್ಯ ಕ್ಷಯ ಆಯಿತು ಅಂದ್ರೆ ಮತ್ತ ಭಕ್ತಿಯಲ್ಲಿ ಗಳಸಾಗಿ ಇಲ್ಲಿಗೆ ಬರಬೇಕು. ನಿಮ್ಮ ಜೇಬು ಖಾಲಿ ಆದ್ರೆ ನೀವೇನು ಬರೋ ಖಾಲಿ ಮತ್ತೆ ನಿಮ್ಮ ಊರಿಗೆ ಬರಬೇಕು. ಬಸ್ ಚಾರ್ಜ್ ಇಲ್ಲ ಅಂದ್ರೆ ಯಾರು ಕೊಡ್ರ ಕಡ ಕೇಳಿ ಹಂಗ್ ಮಾಡಿ ಹಿಂಗ್ ಮಾಡಿ ಹೋಗ್ಲೆ ಕಳಿಸ್ತೀರಿ ಅಂತ ತಿಳ್ಕೊಂಡು ಹೇಳಿ ರೊಕ್ಕ ಇಸ್ಕೊಂಡು ಮತ್ತೆ ಎಲ್ಲಿಗೆ ಬರ್ತೀರಿ? ನಿಮ್ಮ ಕರ್ಮ ಭೂಮಿಗೆ ಹೆಂಗ್ ನೀವು ಬರಬೇಕು ದುಡಿತಕ್ಕಂತ ಸ್ಥಾನಕ್ಕೆ? ಆಗ ಸ್ವರ್ಗಕ್ಕೆ ಹೋಗಿರ್ತಕ್ಕಂಥ ಮನುಷ್ಯನಾದ್ರೂ ಕೂಡ ಎಲ್ಲಿ ಬರಬೇಕು? ಮತ್ತೆ ಹೊಳ್ಳಿ ಇಲ್ಲಿಗೆ ಬರಬೇಕ. ಅದಕ್ಕೆ ಈ ಲೋಕದ ಸುಖ ಹೇಗೆ ದುಃಖ ಕೊಡ್ತದೆ ಕೊನೆಗೆ, ಹಾಗೆ ಪರಲೋಕದ ಸುಖನು ಕೂಡ ಮನುಷ್ಯನಿಗೆ ಕೊನೆಗೆ ದುಃಖವನ್ನೇ ಕೊಡ್ತದೆ. ಮೊದಲು ಸುಖ ಕೊಡ್ತದೆ, ಯಾವಾಗ ಅದನ್ನು ಬಿಟ್ಟು ಬರಬೇಕು ಅಂತ ಅನಿಸ್ತ ಅವಾಗ ದುಃಖ ಚಾಲವಾಗ್ತದೆ ಮನಸ್ಸಿನ. ಅದಕ್ಕೆ ಇಹಲೋಕದ ಸುಖವೇ ಆಗಲಿ ಪರಲೋಕದ ಸುಖವೇ ಆಗಲಿ ಅವು ಕ್ಷಣಿಕವಾಗಿರ್ತಕ್ಕಂಥ ಸುಖಗಳು, ಕೊನೆಗೆ ದುಃಖವನ್ನೇ ಕೊಡ್ತಕ್ಕಂಥ ತಿಳ್ಕೊಂಡು, ಅದಕ್ಕೆ ಯಾರ ಮನಸ್ಸಿನಲ್ಲಿ ಆತ್ಮ ಅನಾತ್ಮಗಳ ವಿವೇಕ ಆಗಿದೆ, ಸಂಸಾರದಲ್ಲಿ ಹೇಯ ಬುದ್ಧಿ ಅನ್ನುವಂತಹದ್ದು ಉತ್ಪನ್ನ ಆಗಿದೆ, ಅಂತಹ ಮನುಷ್ಯ ಇಹಲೋಕದ ಸುಖವನ್ನು ಬಯಸಂಗಿಲ್ಲ, ಪರಲೋಕದ ಸುಖವನ್ನು ಕೂಡ ಬಯಸಂಗಿಲ್ಲ. ಅದಕ್ಕೆ ಕಶ್ಯಪ ಅಂಚಾ ವಿವೇಕಿನ, ವಿವೇಕವುಳ್ಳಂತಹ ಮನುಷ್ಯನಿಗೆ ಇಹಲೋಕದ ಸುಖದಲ್ಲಿ ಆಸಕ್ತಿ ಇರಂಗಿಲ್ಲ, ಪರಲೋಕ ಸುಖದಲ್ಲಿ ಆಸಕ್ತಿ ಇರಂಗಿಲ್ಲ. ಅವನಿಗೆ ಎಲ್ಲಿ ಆಸಕ್ತಿ ಅಂದ್ರೆ ತನ್ನ ಸುಖದೊಳಗೆ ಆಸಕ್ತಿ ಇರ್ತದೆ. ಯಾವ ಸುಖವನ್ನು ಯಾರಿಂದಲೂ ಕೂಡ ಕಸುವಳ್ಳಕ್ ಬರಂಗಿಲ್ಲ. ಯಾವ ಸುಖ ಪ್ರಾಪ್ತಿಯಾದ ಬಳಿಕ ಮತ್ತೊಂದು ಸುಖದ ಅಪೇಕ್ಷೆ ಆಗಂಗಿಲ್ಲ. ಯಾವ ಸ್ಥಾನಕ್ಕೆ ಹೋದ ಬಳಿಕ ಮತ್ತೆ ಹೊಳೆ ನಾವು ಈ ಸ್ಥಾನಕ್ಕೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ಅಜರ ಅಮರವಾಗಿರ್ತಕ್ಕಂಥ ಸುಖವನ್ನು ಅಪೇಕ್ಷೆ ಮಾಡ್ತಾನೆ ವಿವೇಕ ಹೊರತಾಗಿ, ಈ ಕ್ಷಣಿಕವಾಗಿರ್ತಕ್ಕಂಥ ಸುಖವನ್ನು ಆತ ಅಪೇಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಐಹಿಕ ಪಾರಲೌಕಿಕ ಸುಖದಲ್ಲಿ ವಿರಕ್ತಿ ಬರ್ತಕ್ಕಂಥ ಮನುಷ್ಯರಿಗೆ ಮತ್ತೆ ಮುಂದೆ ಹೇಳ್ತಾರೆ ಅವರು, ಜಾತಸ್ಯ ಹಿ ಧ್ರುವಂ ಮೃತ್ಯುವು, ಧ್ರುವಂ ಜನ್ಮ ಮೃತಸ್ಯ ಚ ಜಂತುರ್ ಮರಣ ಜನ್ಮಾಭ್ಯಾಂ ಪರಿಭ್ರಮತಿ ಚಕ್ರವರ್ತಿ. ಯಾವ ವ್ಯಕ್ತಿಗಳು ವಿವೇಕವನ್ನು ಮಾಡಿಕೊಳ್ಳಂಗಿಲ್ಲ, ಇಹಲೋಕದ ಸುಖವನ್ನೇ ಬಯಸುವಂತಹರಾಗ್ತಾ ಇದ್ದಾರೆ, ಅಂಥವರ ಗತಿ ಏನಾಗಿದೆಪ್ಪ ಅಂದ್ರೆ ಜಾತಸ್ಯ ಹಿ ಧ್ರುವ ಮೃತ್ಯು. ಅವ್ರ ಜನ್ಮ ತಾಳಿದ ಬಳಿಕ ಕೆಲವಾರು ವರ್ಷಗಳ ತರವಾಗಿ ಶರೀರವನ್ನು ಅವರು ಬಿಡ್ತಾರೆ, ಮೃತ್ಯು ಮುಖಕ್ಕೆ ಬರ್ತಾ ಇದ್ದಾರೆ. ಮತ್ತೆ ಸತ್ತ ಬಳಿಕ ಮತ್ತೆ ಹುಡ್ತಾರೆ, ಮತ್ತೆ ಸಾಯ್ತಾರೆ. ಇದು ಎಂದು ಮುಗಿತದೆ ಅಂದ್ರೆ ಇದು ಎಂದೆಂದೂ ಮುಗಿಯೋದಿಲ್ಲ ಅಂತ. ಇದು ಹಾಗೆ ಇದು ತಿರುಗುವಂತಹದ್ದೇ. ಎಲ್ಲಿವರೆಗೆ ಸಂಸಾರದಲ್ಲಿ ರಾಗ ದ್ವೇಷಗಳನ್ನು ಕಳ್ಕೊಳ್ಳಂಗಿಲ್ಲ ಅಲ್ಲಿವರೆಗೆ ನಮಗೆ ಸಂಸಾರದಲ್ಲಿ ಬರೋದು ಎಂದೆಂದು ಕೂಡ ತಪ್ಪಲಿಕ್ಕೇನೆ ಸಾಧ್ಯ ಇಲ್ಲ. ಅದಕ್ಕೆ ಈ ದೇಹ ಅಂದ್ರೆ ಇದಕ್ಕೆ ಇದು ಮರಣಾಧೀನವಾಗಿರ್ತಕ್ಕಂಥ, ಅದಕ್ಕೆ ಜನನ ಮರಣಗಳು ದೇಹದ ಧರ್ಮ ಅಂತಾರೆ. ಹಸಿವೆ ಕೃಷಿಗಳು ಪ್ರಾಣದ ಧರ್ಮ, ಸುಖ ದುಃಖಗಳು ಮನಸ್ಸಿನ ಧರ್ಮಗಳು ಅಂತ. ಸುಖ ದುಃಖ ಆಗೋದು ಮನಸ್ಸಿಗೆ, ಹಸಿವೆ ನೀರಡಿಕೆ ಆಗೋದು ಪ್ರಾಣಕ್ಕೆ, ಜನನ ಮರಣ ಆಗೋದು ದೇಹಕ್ಕೆ. ಅದಕ್ಕೆ ಜನ್ಮ ಆಯಿತು ಅಂದ್ರೆ ಅರ್ಥ ಏನು ಅಂದ್ರೆ ಈ ಜೀವಾತ್ಮನಿಗೆ ಒಂದು ಶರೀರ ಪ್ರಾಪ್ತಿ ಆಯಿತು, ಅದಕ್ಕೆ ಜನ್ಮ ಅಂತ ಕರೀತಾರೆ. ಆ ಜೀವಾತ್ಮ ದೇಹವನ್ನು ಬಿಟ್ಟು ಹೋದ ಅಂದ್ರೆ ಅದಕ್ಕೆ ನಾವು ಮೃತ್ಯು ಅಂತ ಕರ್ಕೊಂಬರ್ತೀವಿ. ಅದಕ್ಕೆ ಮೃತ್ಯು ಆದ್ರೂ ಕೂಡ ದೇಹ ನಮ್ಮ ಎದುರಿಗೆ ಇರ್ತದೆ. ಏನಾಯಿತು ಅಂದ್ರೆ ಒಣಗಿರುವಂತಹ ಜೀವಾತ್ಮ ದೇಹವನ್ನು ಬಿಟ್ಟು ಹೋದ. ಅದಕ್ಕೆ ಮರಣಂ ಪ್ರಕೃತಿ ಶರೀರಿಣಾಂ ವಿಕೃತಿ ಜೀವನ ಮುಚ್ಚದೆ ಅಂತಾರ. ಅದಕ್ಕೆ ಮರಣ ಅನ್ನುವಂತಹದ್ದು ಈ ಶರೀರದ ಸ್ವಭಾವ ಅಂತ. ಇದನ್ನು ಪರಿವರ್ತನೆ ಮಾಡಲಿಕ್ಕೆ ಬದಲಿ ಮಾಡಲಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಇಲ್ಲ ಅಂತ. ಯಾವುದು ಸ್ವಭಾವದ ಅದಕ್ಕೆ ಸ್ವಭಾವ ದುರತಿಕ್ರಮ, ಸ್ವಭಾವವನ್ನು ದೂರ ಮಾಡೋದು ಬಹಳ ಕಷ್ಟ ಅಂತಕ್ಕಂಥ ಮಾತ್ರ ಹೇಳ್ತಾರೆ. ಅದಕ್ಕೆ ಈ ಶರೀರದ ಮೃತ್ಯು ಬರಬೇಕಾದ್ರೆ ಏನು ಬಹಳ ದೊಡ್ಡ ಘಟನೆ ಆಗೋ ಜರುತ್ತಿಲ್ಲ ಅಂತಾರ. ಶರೀರದೊಳಗಿರ್ತಕ್ಕಂಥ ಉಷ್ಣತೆ ಅದು ಸ್ವಲ್ಪ ಕಡಿಮೆ ಆದರೂ ಇದು ಸತ್ವಕ್ಕದ, ಇದು ಸ್ವಲ್ಪ ಹೆಚ್ಚಾದರೂ ಕೂಡ ಸತ್ವಕ್ಕ. ಒಬ್ಬ ಮನುಷ್ಯ ಜ್ವರ ಬಂತು ಅಂತ ಮಲಕೊಂತಾರೆ ಹಾಸಿಗೆ ಮೇಲೆ, ಅವಾಗ ನೀವು ಅದನ್ನು ಡಿಗ್ರಿ ಹೆಚ್ಚು ನೋಡ್ತೀರಿ ಎಷ್ಟಿರ್ತದ ಜ್ವರ ಹಾಸಿಗೆ ಹಿಡಿದು ಮಕ್ಕೊಂಡನ ಹೇಳಲಾರ್ದಂಗಂದ್ರೆ 104 ಅಂತ. ಏ 104 ಅಂದ್ರೆ ಭಯಂಕರ ಜ್ವರ ಬಂದ. 108 ಆದ್ರೆ ಖಲಾಸ್ ಹೊಗೆ ಬಿಡುತ್ತ. ಮತ್ತು ನಿಮ್ಮ ಶರೀರದ ಉಷ್ಣತೆ ಎಷ್ಟಿರಬೇಕು ಅಂದ್ರೆ 98 ಇರಬೇಕು. 98 ಹೋಗಿ 108 ಆದ್ರೆ ಕರ್ಕೊಂಡು ಹೋಗಿರ್ತಾರೆ ಮತ್ತೆ ಹೋಗೇ ಬಿಟ್ಟಿರ್ತಾನ. ಅಂದ್ರೆ ಎಷ್ಟು ಡಿಗ್ರಿ ಹೆಚ್ಚಾಯಿತು? ಹತ್ತು ಡಿಗ್ರಿ ಉಷ್ಣತೆ ಹೆಚ್ಚಾದ್ರೆ ಈ ದೇಹವನ್ನು ಬಿಟ್ಟು ಹೋಗ್ಬಿಡ್ತಾನೆ ಜೀವಾತ್ಮ, ದೇಹ ಉಡ್ಯಾಕ ಸಾಧ್ಯಲ್ಲ. ಇನ್ನು 98 ಆದ್ರೆ ಅವಾಗನು ಹೋಗೇ ಬಿಡ್ತಾನೆ. ಅಂದ್ರೆ 10 ಡಿಗ್ರಿ ಉಷ್ಣತೆಯೊಳಗೆ ನಮ್ಮ ಜೀವನ ನಮ್ಮ ಮರಣ ಇಲ್ಲೇ ಅದ, ಇದಕ್ಕಿಂತ ಹೆಚ್ಚು ಇಲ್ಲೇ ಇಲ್ಲ. ಅದಕ್ಕೆ ಕಬೀರ್ ಹೇಳ್ತಾರ, ಅವರು ಪಾನಿ ಬೀಚ್ ಬತಾಸಾರೋ ಕ್ಷಣಮೆ ಗಲಿ ಜಾ. ಈ ಜಾತ್ರೆಯಲ್ಲಿ ಹೋದಾಗ ಬೆಂಡ್ ಬತ್ತಾಸ ಅಂತ ಒಂತಾರ, ಬೆಂಡ್ ಅಂದ್ರೆ ಸ್ವಲ್ಪ ಗಟ್ಟಿರ್ತದ, ಬತ್ತಾಸ ಅಂದ್ರೆ ಬಹಳಷ್ಟು ಪಳ್ಳಿರ್ತದೆ. ಆ ಬತ್ತಾಸ ತಗೊಂಡು ನೀವು ನೀರಿನಾಗ ಹಾಕ್ಬಿಟ್ರೆ ಎಟ್ಟೊತ್ತಿರ್ತದ, ಒಂದು ಕ್ಷಣದೊಳಗೆ ಅದೆಲ್ಲ ನೀರೊಳಗೆ ಕರಗಿ ನೀರಾಗ್ಬಿಡ್ತದೆ. ಅದಕ್ಕೆ ಹೇಳ್ತಾರವರು ಪಾನಿ ಬೀಚ್ ಬತ್ತಾಸು, ನೀರಿನೊಳಗೆಲ್ಲ ಬತ್ತಾಸಿದ್ದಂಗ ಅದು ಯಾವಾಗ ಕರಗ್ತೀಯೋ, ಹೇಳ ಕರಗೋದು ಮಾತ್ರ ಕರೆ, ಸ್ವಲ್ಪ ಬಾಳ ಗಟ್ಟಿತ್ತಂದ್ರೆ ಸ್ವಲ್ಪ ಬಾಳಿಸಿರ್ಬೋದು, ಬಾಳ ತಾಳಗಿತ್ತಂದ್ರೆ ಆಗಿಂದಾಗ ಕರಗಿರೋಗ್ಬೋದು. ಹಿಂದಿನ ಕಾಲಕ್ಕೆ ಜನರನ್ನ ಸಾಯಿ ಹೊಡಿಬೇಕಾದ್ರೆ ವಿಷ ಕೊಡಬೇಕಾಗ್ತದೆ, ವಿಷ ಕೊಟ್ಟು ಸಾಯಿ ಹೊಡಿತಿದ್ರು. ಈಗ ವಿಷ ಕೊಡೋ ಜರುತ್ತಿಲ್ಲ, ಸಿಹಿ ಕೊಟ್ಟನು ಸಾಯಿ ಹೊಡ್ಯಕ್ ಬರ್ತದೆ, ಸಕ್ಕರೆ ತಿನಿಸಿನ ಸಾಯಿ ಹೊಡ್ಯಕ್ ಬರ್ತದೆ. ಈಗ ಹೆಂಗ್ ಉಲ್ಟಾಗದ ಕಾಲ ಅಂದ್ರೆ ಮನುಷ್ಯನ ಜೀವನ ಇದು ದೇಹ ಅಂದ್ರೆ ಬಹಳಷ್ಟು ಅಸ್ಥಿರವಾಗಿರ್ತಕ್ಕಂಥದ್ದು, ಯಾವ ಸಮಯಕ್ಕೆ ಮರಣ ಬರುತ್ತೆ ಅನ್ನುವಂತ ಹೇಳಕೊಂಡ ತಿಳ್ಕೊಂಡು ಅದಕ್ಕೆ ಜಾತ ಸಹಿ ಧ್ರುವ ಮೃತ್ಯು. ಹುಟ್ಟಿದ ಮನುಷ್ಯ ಏನು ವಿಚಾರ ಮಾಡಬೇಕು ಅಂದ್ರೆ ಮರಣ ಇದು ಶಾಶ್ವತ ಅನ್ನುವಂಥದ್ದನ್ನು ಮೊದಲು ಲಕ್ಷಲಿಟ್ಕೋಬೇಕು. ಅದಕ್ಕೆ ಕವಿರಾಗಿ ಪ್ರಪಂಚಕ್ಕೊಂದು ಬಹಳ ಅಮೂಲ್ಯವಾದ ಸಂದೇಶವನ್ನು ಕೊಟ್ಟು, ನಾನು ಯಾರೋ ಬಂದು ಅವನ ಹತ್ರ ಕುಂತು ಕೇಳಿದ್ರೆ ಏನಪ್ಪ ನೀನಾರ ಸಾವಿರಾರು ಗ್ರಂಥಗಳನ್ನು ಓದಿದೆ, ಬರಂತ ನಮಗೆಲ್ಲಾ ಗ್ರಂಥ ಓದಲಿಕ್ಕೆ ಆಗಂಗಿಲ್ಲ, ಏನಾದರೂ ಒಂದು 4 ಮಾತು ಒಳ್ಳೇದು ಹೇಳಪ್ಪ ಅಂತ ಕೇಳಿದ್ರಂತ. 4 ಮಾತಿಗೆ ಬಹಳ ಮಹತ್ವದ ಪ್ರಪಂಚದೊಳಗೆ. ನೀವು ಯಾರೋ ದೊಡ್ಡವರು ಬಂದ್ರೆ ಏನಂತೀರಿ, ಏನು ಒಂದು 4 ಮಾತು ಹೇಳ್ರಿ. 4 ಮಾತು ಏನಂದ್ರೆ ಅವು ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ಮಾತು. 4 ವೇದಗಳ 4 ಮಾತುಗಳದ. ಕಬೀರ ಈ ಪ್ರಪಂಚಕ್ಕೆ 4 ಮಾತುಗಳನ್ನು ಕೊಟ್ಟಾಗ ಬಹಳ ಸರಳವಾಗಿರುವಂತಹ ಮಾತು. ಆ ವೇದದ ಮಾತು ಇವತ್ತು ನಿಮ್ಗೆ ತಿಳಿಯಂಗಿಲ್ಲ, ಆಗ್ಬಿಟ್ಬಿಡೋಣ. ಅವನು ಏನ್ ಹೇಳಿದಪ್ಪ ಅಂದ್ರೆ 2 ಮಾತು ನೆನಪಿಡವು, 2 ಮಾತು ಮತ್ತೆ ಮರೆಯವನು, 4 ಮಾತು. ಅದಕ್ಕೆ ಹೇಳ್ತಾನವ 4000 ಗ್ರಂಥ ಪಡೋ, 4 ಬಾತೆ ಯಾದ ರಖೋ. 4000 ಗ್ರಂಥ ಪಡೋ, 4000 ಗ್ರಂಥಗಳನ್ನು ಓದ್ರಿ, ಬರಂತ 4 ಮಾತುಗಳನ್ನು ನೆನಪಿಡ್ರಿ. ಉಸ್ಮೆ ಬೇ ದೋ ಭೂಲ್ ಜಾನ, ಅದರಾಗ ಮತ್ತೆರಡು ಮರೆಯವು, ದೋ ಯಾದ ರಖನ ಅಂತ 2 ನೆನಪಿಡು. ಅಂದ ಇಷ್ಟು ದೊಡ್ಡ ಮಾತು ಹೇಳ್ತಾನಂದ್ರೆ ಏನಿರ್ಬೇಕಪ್ಪ ಅವು ಬತಾವು ಅಂದಾಗ ಅವ ಹೇಳ್ತಾನ, ಪಹಲ ಮಾತೇನಪ್ಪ ಅಂದ್ರೆ ನೀವು ಯಾರಿಗಾದ್ರೂ ಉಪಕಾರ ಮಾಡಿದ್ರೆ ಅದನ್ನು ಮರೀರಿ ಅಂತ ಹೇಳ್ತಾನ. ನೀವು ಯಾರಿಗಾದ್ರೂ ಸಹಾಯ ಮಾಡಿದ್ರೆ, ಉಪಕಾರ ಮಾಡಿದ್ರೆ, ಏನಾದ್ರೂ ನೀವು ಒಳ್ಳೇದು ಮಾಡಿದ್ರಿ ಅಂದ್ರೆ ಅದನ್ನ ನೀವು ಮರೀರಿ, ನೀವು ಅದನ್ನು ಮರೆಯೋ ಪೈಕಿ ಅಲ್ಲ. ನೀವು ಅದನ್ನು ಹೇಳ್ಕೊಂತ ಆಟಾಡೋದ್ರ ಹಂಗ್ ಮಾಡಿದ, ನಾ ಹಿಂಗ್ ಮಾಡಿದೆ, ಅವ್ರಿಗೆ ಅದನ್ನು ಮಾಡಿದೆ, ಇವರಿಗೆ ಇದನ್ನು ಮಾಡಿದೆ. ಅದಕ್ಕೆ ಯಾರಿಗಾದ್ರೂ ಒಳ್ಳೇದನ್ನು ಮಾಡಿದ್ರೆ ಅಂದ್ರೆ ಅದನ್ನ ನೀವು ಮರೀರಿ, ಅದನ್ನ ಮಂದಿದ್ರಿಗೆ ಹೇಳಬೇಡ್ರಿ ಅಂತ. ಇದು ಮೊದಲನೇ ಮಾತು. 2ನೇದೇನಪ್ಪ ಅಂದ್ರೆ ಯಾರಾದ್ರೂ ನಿಮಗೇನಾದ್ರೂ ಅಪಕಾರ ಮಾಡಿದ್ರೆ ಅದನ್ನು ಮರೀರಿ ಅಂತ, ಅದನ್ನು ಮರೆಯಬೇಕೆ ಅಲ್ಲಿ ನೀವು ಸೇಡಿಟ್ಟುಕೊಂಡು ಅದನ್ನ ಹ್ಯಾಂಗ ತೀರಿಸಲಿ ಅಂತ ತಿಳ್ಕೊಂಡು ತೀರಿಸೋ ಮಟ್ಟ ನೆನಪಿಟ್ಕೊಂತೀರಿ. ಅದಕ್ಕೆ ಅದನ್ನು ನೆನಪಿಟ್ಟು ತೀರಿಸ್ಲಿಕ್ಕೆ ಹೋದ್ರೆ ನೀವು ದುಃಖಿಗಳು ಹಾಕ್ಯಾರ ಅಂತ ತಿಳ್ಕೊಂಡು ಅದನ್ನು ಮರಿ ಅಂತ ಹೇಳ್ತಾನ. ಮತ್ತೊಬ್ಬರು ಮಾಡಿದ, ಮತ್ತೊಬ್ಬರು ನಿಮಗೆ ಮಾಡಿದ ಅಪಕಾರವನ್ನು ಮರಿಬೇಕು, ನೀವು ಮತ್ತೊಬ್ಬರಿಗೆ ಮಾಡಿರ್ತಕ್ಕಂಥ ಉಪಕಾರವನ್ನು ಮರಿಬೇಕು. ಇವೆರಡು ಮಾತು ಮರೆಯವು. ಇನ್ನೆರಡು ನೆನಪಿಡು ಹೇಳ್ತಾನ. ಏನು ಅಂದ್ರೆ ಮೊದಲನೇದು ಮರಣ ನಮಗೆ ನಿಶ್ಚಿತ ಅನ್ನೋದು, ಇದನ್ನು ನೆನಪಿಟ್ಟುಕೊಡಿ ಅಂತ ಹೇಳ್ತಾರೆ. ಪ್ರಪಂಚದಲ್ಲಿ ನಿಮಗೆ ಏನೂ ಸಿಗದೇ ಇದ್ರೂ ಕೂಡ ಕೊನೆಗೆ ಮರಣ ಮಾತ್ರ ಅವಶ್ಯವಾಗಿ ಸಿಕ್ಕೇ ಸಿಗುತ್ತೆ, ಇದು ಧ್ರುವ ಸತ್ಯ. ಇನ್ನೊಂದು ಮಾತು ಯಾವುದು ನೆನಪಿಟ್ಕೋಬೇಕಂದ್ರೆ ದೇವರು ಇದ್ದಾನೆ, ಇದನ್ನು ಮರಿಬೇಡ್ರಿ ಅಂತ. ಮರಣ ಇದೆ, ದೇವರಿದ್ದಾನೆ, ಇವೆರಡು ಮಾತ್ರ ನೆನಪಿಟ್ಟುಕೊಂಡ್ಬಿಟ್ರೆ ಮನುಷ್ಯನಿಂದ ಅಧರ್ಮ ಅನ್ಯಾಯ ಆಗಲಿಕ್ಕೆನೆ ಸಾಧ್ಯಿಲ್ಲ. ಈಗ ಮನುಷ್ಯನಿಗೆ ನೀನು ಇನ್ನ 10 ದಿವಸಕ್ಕೆ ಸಾಯ್ತಪ್ಪ ಅಂತ ತಿಳ್ಕೊಂಡು ಪಕ್ಕಾ ಗುರುತಾಗಿ ಡಾಕ್ಟರ್ ಹೇಳಿದ್ರೆ ಅಂತ ತಿಳ್ಕೊಂಡು ನಾವು ಹೇಳಿದ್ರೆ ನಮಗ್ ಬೈಕೆ ಅಲ್ಲ, ಡಾಕ್ಟರ್ ಹೇಳಿದ್ರೆ ಇನ್ನು 10 ದಿವಸಕ್ಕೆ ನೀನು ಸಾಯ್ತೀಯ ಅಂತ ತಿಳ್ಕೊಂಡು ಹೇಳಿದ್ರೆ ಹೋಗಪ್ಪ ಸುಳ್ಳು ಹೇಳು, ಕಳ್ತಾರ ಮಾಡು, ಪಾಪ ಮಾಡು ಅಂತ ಮಾಡ್ತಲ್ಲ ಅವ. ಏನ್ ಮಾಡಿದ್ರಿ ನೀನು 10 ದಿವಸ ನಾ ಸಾಯವನ ಇದ್ದೀನಿ, ಇಷ್ಟೆಲ್ಲ ಮಾಡಿ ಏನ್ ಮಾಡೋದ? ಅದಕ್ಕೆ ಶರಣ್ ಹೇಳಿದ್ರು ಅವರು, ಹಾವಿನ ಬಾಯ ಕಪ್ಪೆ ಹಾರುವ ನೊಣಕ್ಕೆ ಜಿಗಿವಂತೆ. ಹಾವಿನ ಬಾಯೊಳಗೊಂದು ಕಪ್ಪೆ ಸಿಕ್ಕೊಂಡದ. ಹಾವಿಗೆ ಕಪ್ಪೆ ಬಹಳ ಪ್ರೀತಿ, ಅದಕ್ಕೆ ಅದನ್ನು ನುಂಗಾಕ ಹೋಗಿ ಅದ್ರ ಹಿಡಿದದ ಪೂರಾ ನುಂಗಿಲ್ಲ, ಅದು ಅರ್ಧ ನುಂಗ್ಯದ ಅರ್ಧ ದೇಹದ ಹೊರಗದ. ಆ ಹಾವಿನ ಬಾಯೊಳಗಿರ್ತಕ್ಕ ಕಪ್ಪಿಗೆ ಮುಂದೆ ಒಂದು ನೊಣ ಹಾರಾಡ್ತಿತ್ತು. ಇದು ತನ್ನ ಅಲ್ಲಿಗೆ ಚಾಚಿ ಅದನ್ನು ನುಂಗ್ಲಿಕ್ಕೆ ಪ್ರಯತ್ನ ಮಾಡ್ತಿತ್ತಂತ. ಹಾವಿನ ಬಾಯ ಕಪ್ಪೆ ಹಾರುವ ನೊಣಕ್ಕೆ ಜಿಗಿಯುವಂತೆ, ಅಂದ್ರೆ ತಾನು ಮೃತ್ಯು ಮುಖದಲ್ಲಿ ಕುತ್ಕೊಂಡಿದ್ರು ಕೂಡ ಇನ್ನೂ ಏನಾದ್ರು ತಿನ್ನಬೇಕು ತಗೋಬೇಕಂತಕ್ಕಂಥ ಆಸೆ ಹಂಗ ಕಪ್ಪಿಗೆದಲ್ಲ. ಹಾಗ ಜೀವಾತ್ಮ ಮೃತ್ಯುವಿನ ಮುಖದಲ್ಲಿ ಕುಳಿತುಕೊಂಡಿದ್ರು ಕೂಡ ಮತ್ತ ಏನಾದ್ರು ಬೇಕು ಬೇಕಂತ ತಿಳ್ಕೊಂಡು ಬಯಸ್ತಾರಪ್ಪ ಅಂದ ಬಳಿಕ ಅದಕ್ಕೆ ಹೇಳ್ತಾರವರು, ಮೊದಲು ಮರಣ ಶಾಶ್ವತ ಅನ್ನುವಂತಹದ್ದನ್ನು ಮೊದಲು ಗಟ್ಟಿಗೆ ಇಟ್ಕೊಂಡ್ರೆ ಮನುಷ್ಯ ಅಧಾರ್ಮಿಕ ಆಗುವುದಿಲ್ಲ. ಎರಡನೇದು ದೇವರಿದ್ದಾನೆ ಅನ್ನುವಂತಹದ್ದು ನಂಬಿಕೆ ನಮಗಿದ್ರೆ ಆ ದೇವರು ಎಲ್ಲಾ ಕಡೆದನಪ್ಪ ಅಂದ ಬಳಿಕ ನಾವು ಮಾಡುವಂತಹ ವ್ಯವಹಾರಕ್ಕೆ ಅವ ಸಾಕ್ಷಿ ಇರ್ತಂತಕ್ಕಂತ ಭಾವ ನಮ್ಮಲ್ಲಿ ಬಂತು ಅಂದ್ರೆ ನಾವು ಯಾವಾಗಲೂ ಒಳ್ಳೆ ಕೆಲಸ ಮಾಡ್ತೇವೆ ಅಂತ ಕೆಟ್ಟ ಕೆಲಸ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡಂಗಿಲ್ಲ. ಅದಕ್ಕಾಗಿ ಸಂತರು, ಶರಣರು, ಮಹಾತ್ಮರು, ಆಚಾರ ಹೇಳಿರುವಂತಹ ಮಾತುಗಳು ನಮ್ಮ ಜೀವನವನ್ನು ಸುಧಾರಿಸಲು ಹೇಳಿರ್ತಕ್ಕಂಥ ಮಾತು. ಅದಕ್ಕೆ ಮೃತ್ಯು ಅನ್ನುವಂತಹದ್ದೇನದ, ಅದು ಸ್ವಭಾವದ, ಶರೀರದ ಸ್ವಭಾವ. ಅದನ್ನು ಬದಲಿ ಮಾಡ್ಲಿಕ್ಕೆ ಯಾರಿಗೂ ಬರಂಗಿಲ್ಲ. ಬಹಳ ಆದ್ರೆ ಬಹಳ ದಿವಸ ಬದುಕುವುದು ಅಷ್ಟೇ, ಕೊನೆಗೆ ಒಂದೀಸ ಇದನ್ನು ಮತ್ತೆ ಅವರು ಬಿಡ್ಲಿಕ್ಕೇನೆ ಬೇಕಂತ. ಅದಕ್ಕೆ ಇದು ಸ್ವಭಾವವನ್ನು ಪರಿವರ್ತನೆ ಮಾಡಲಿಕ್ಕೆ ಬರುವುದಿಲ್ಲ. ಒಂದು ಸಣ್ಣ ಕಥೆ ನಿಮ್ಗೆ ಹೇಳಬೇಕು ಅಂದ್ರೆ, ಒಬ್ಬ ಋಷಿಗಳು ನದಿಯಲ್ಲಿ ಸ್ನಾನ ಮಾಡಿ ಸೂರ್ಯದೇವನಿಗೆ ಅರ್ಘ್ಯ ಕೊಡ್ತಾ ಇದ್ರು. ಅರ್ಘ್ಯ ಕೊಡುವಾಗ ಅಕಸ್ಮಾತ್ ಆಗಿ ಅವರ ಕೈಯೊಳಗೆ ಒಂದು ಇಲಿ ಬಿದ್ದು ಬಿಡಿತು. ಒಂದು ಹದ್ದು ಇಲಿ ಹಿಡ್ಕೊಂಡು ಹೊಂಟಿತ್ತು. ಅದೇನು ಹೆಂಗೋ ಅದರ ಕಾಲಾಗಿ ಜಾರಿಕೊಂಡು ಇಲಿ ಕೆಳಗೆ ಬಂತು. ಇವರು ಸೂರ್ಯನಿಗೆ ಅರ್ಘ್ಯ ಕೊಡಬೇಕಂತ ನೀರು ಕೈ ತಗೊಂಡಾರ, ಬಂದು ಅದರ ಬೊಗಸೊಳಗೆ ಬಿದ್ದು ಬಿಡ್ತು. ಅದು ನೋಡಿದ್ರು ಮ್ಯಾಲ್ ನೋಡಿದ್ರು ಮ್ಯಾಲ್ ಹದ್ದು ಹಾರಾಡ್ತಾ ಇತ್ತು. ಅವರಂದ್ರೆ ಇದು ದುರ್ಬಲವಾದ ಪ್ರಾಣಿಯನ್ನ ಅದು ಕೊಂದು ತಿನ್ಲಿಕ್ಕೆ ಪ್ರಯತ್ನ ಮಾಡುತ್ತ, ಹಂಗ ನನಗೆ ಶರಣಾಗತ ಆಗೈತಂದ್ರೆ ಇದನ್ನು ಉಳಿಸ್ಬೇಕು ಅಂತ ತಿಳ್ಕೊಂಡು ಅವ್ರ ಮನಸ್ಸಿನಲ್ಲಿ ದಯಾ ಬಂದು ಅದನ್ನ ಹಂಗ ತಮ್ಮ ಆಸ್ತ್ರನ ತಗೊಂಡು ಬಂದ್ರು. ತಗೊಂಡು ಬಂದು ವಿಚಾರ ಮಾಡಿದ್ರೆ ಹಿಂಗ ಇಟ್ರೆ ಇದ್ರ ಮತ್ತೆ ಆದ್ರೆ ಪ್ರಾಣಿ ಕಾಟಿ ಇದಕ್ಕೆ ಆಗ್ತಂತ ತಿಳ್ಕೊಂಡು ಅದನ್ನ ಮನುಷ್ಯ ರೂಪದ ಆದ ಮಾಡಿದ್ರು. ಅದಕ್ಕೆ ತಮ್ಮ ತಪಶಕ್ತಿ ಕೊಟ್ಟು ಅದನ್ನು ಮನುಷ್ಯರಲ್ಲಾಗಿ ಮಾಡಿದ್ರು. ಅದು ಒಂದು ಹೆಣ್ಣು ಇಲಿ ಇತ್ತು, ಅದೊಂದು ಹೆಣ್ಣು ಕೂಸಾಗಿ ಇನ್ನೇ ಅರ್ಧ ಹಂಚಿಕೆ ಬಿಡಂತ ತಿಳ್ಕೊಂಡು ಅವರು ಅದನ್ನ ಜೋಪಾನ ಮಾಡ್ತಾ ಇದ್ರು. ಅದು ಬೆಳೆದು ಬೆಳೆದು ದೊಡ್ಡದಾಯ್ತು. ದೊಡ್ಡದಾದ ಕೂಡ ಮತ್ತೆ ಲಕ್ಷಣ ಮಾಡಿಕೊಡ್ಬೇಕಲ್ಲ, ಅದೊಂದು ಚಿಂತ ಚಾಲು ಆಯ್ತು ಇವರಿಗೆ. ಸುಮ್ಮನೆ ಹೋಗಿದ್ರು ಹೋಕ್ಕಿತ್ತು. ತಗೊಂಡು ಬಂದ್ರೆ ಅಂದ ಬಳಿಕ ಅದಕ್ಕೆ ಇದನ್ನು ಕನ್ಯಾದಾನ ಮಾಡಿ ಲಗ್ನ ಮಾಡಬೇಕಲ್ಲ ಅಂತಕ್ಕಂಥ ವಿಚಾರ ಬಂತು. ಅವಾಗ ನನ್ನ ಮಗಳು ಸಾಕು ಮಗಳು ಅಂದ ಬಳಿಕ ಚಲೋ ವರ್ಣಿ ಕೊಟ್ಟು ಲಗ್ನ ಮಾಡಬೇಕು ಅಂತ ವಿಚಾರ ಮಾಡಿ ಅವಾಗ ಎಲ್ಲಕ್ಕೂ ದೊಡ್ಡ ತೇಜಸ್ವಿಗೆ ಲಗ್ನ ಮಾಡಬೇಕಂತ ತಿಳ್ಕೊಂಡು ಅವಾಗ ಸೂರ್ಯನಾರಾಯಣನ ಆವಾಹನ ಮಾಡಿದರು. ಋಷಿಗಳು ದಿನಾಲು ಸೂರ್ಯನಿಗೆ ಅರ್ಘ್ಯ ಕೊಡ್ತಾ ಇದ್ರು. ಸೂರ್ಯನಾರಾಯಣ ಬಾ ಅಂತ ತಿಳ್ಕೊಂಡು ಕರೆದುಕೊಂಡು ಸೂರ್ಯನಾರಾಯಣ ಬಂದ. ಸೂರ್ಯನ ಜೊತೆಗೆ ಲಗ್ನ ಮಾಡಿಕೊಡ್ಬೇಕು ಅಂತ ವಿಚಾರ ಮಾಡಿದರು. ಅವ ಸೂರ್ಯ ಏನೋ ತಯಾರಾದ ಲಗ್ನ ಆಗಲಿಕ್ಕೆ, ಪರಂತೀಕಿ ಕನ್ಯಾ ತಯಾರಾಗ್ಲಿಲ್ಲ. ಯಾಕಂದ್ರೆ ಏನಪ್ಪ ಇವ ಭಯಂಕರ ಸುಡ್ತಾನ, ಇವನ ಹತ್ರ ಹೋಗೋದೇ ಹೆಂಗ? ಅದಕ್ಕೆ ಇವನ ಸಮೀಪಕ್ಕೆ ನಾನು ಹೋಲಿಕ್ಕೆ ಆಗಂಗಿಲ್ಲ, ಇವನ ಜೊತೆಗೆ ಬೇಡ. ಇವನಕ್ಕಿಂತಲೂ ಬಲಶಾಲಿ ಇರಬೇಕು, ಶೀತಲ ಸ್ವಭಾವ ಇರಬೇಕು ನೋಡು ಅಂತ ಹೇಳಿದ್ರು. ಅವಾಗ ಸೂರ್ಯನಾರಾಯಣಿಗೆ ಋಷಿಗಳು ಕೇಳಿದ್ರಂತ, ನಿನಕ್ಕಿಂತಲೂ ಬಲಶಾಲಿ ಯಾರದ್ರಪ್ಪ ನೀನೇ ಹೇಳು, ಯಾಕೆ ನಿನಗೆ ಗುರ್ತಿರ್ತದ. ಅವ ಅಂದ, ನನಗಿಂತ ಬಲಶಾಲಿ ಅಂದ್ರೆ ಮೇಘರಾಜ ಅಂತ ಹೇಳಿದ. ಅವ ಹೆಂಗ ಬಲಶಾಲಿ ಅಂದ್ರೆ ನಾ ಇದ್ರೆ ನಾನು ಮುಚ್ಚಾಕ್ಬಿಡ್ತಾನವ, ಆಕಾಶದಲ್ಲಿ ಸೂರ್ಯ ಇದ್ರೂ ಕೂಡ ಮೋಡ ಬಂತಂದ್ರೆ ಸೂರ್ಯ ಕಾಣಲಾರ್ದಂಗೆ ಆಗ್ತದೆ. ಅದಕ್ಕೆ ನನಗಿಂತಲೂ ಬಲಶಾಲಿ ಮೇಘದನ ಅವ ಶೀತಲ ಸ್ವಭಾವದವಾದನ ಅವನ ಜೊತೆ ಲಗ್ನ ಮಾಡಬಹುದು. ಅವಾಗ ಋಷಿಗಳು ಮಂತ್ರದಿಂದ ಮೇಘರಾಜನನ್ನು ಆವಾಹನ ಮಾಡಿದ. ಅವ ಕರ್ರಗ ರೂಪ ತೆಗೆದುಕೊಂಡು ಬಂದ. ಮೈಯೆಲ್ಲ ನೀರು ಸೋರ್ತಾ ಇತ್ತು. ಅವ ಕನ್ಯಾ ನೋಡಿಲ್ಲ. ಅದು ಕನ್ಯಾ ವರಯತೆ ರೂಪಂ. ಕನ್ಯಾ ಏನ್ ನೋಡ್ದಪ್ಪ ಅಂದ್ರೆ ಬರೇ ಸುಂದರ ಇರಬೇಕಂತ ಹೇಳ್ತಾ ಅವ ದುಡ್ಡು ಹಾಕ್ತಾನೋ ಬಿಡ್ತಾನೋ ಅದೇನು ವಿಚಾರ ಮಾಡಂಗಿರೋದ ಆಮೇಲೆ ಗುರುತಾಗ್ತದಲ್ಲ. ಅವಾಗ ಯಾಕೆಂದ್ರೆ ಅಪ್ಪ ಇವ ನೋಡ್ಲಿಕ್ಕೆ ಭಯಂಕರ ಕರ್ಗದಾನೆ ಶೀತಲದ ಏನೋ ಕರೆ ಬರುತ್ತ ಮೈಯಾಗ ಯಾವತ್ತು ನೀರು ಸೋರ್ತದ. ಅದಕ್ಕೆ ಇವ ನನಗ್ ಬೇಡ, ಇವನಕ್ಕಿಂತ ಬಲಶಾಲಿ ಇರಬೇಕು, ಸ್ವಲ್ಪ ಚಲೋ ಇರಬೇಕು ನೋಡೋನು. ಆ ಸಮಯಕ್ಕೆ ಋಷಿಗಳು ಮೇಘರಾಜನ ಕೇಳಿದ್ರಪ್ಪ ಏನಪ್ಪ ನಿನಕ್ಕಿಂತ ಬಲಶಾಲಿ ಯಾರದಾರ ಅವಂದ ವಾಯುದೇವತೆ ಅದ. ಯಾಕಂದ್ರೆ ನಾನು ಎಲ್ಲಿ ಬೇಕಲ್ಲಿ ಓಡಿಸೋದು ಹೇಳ್ಕೊಂಡು ಹೋಗ್ತಾನ ಓಡಿಸ್ಕೊಂಡು ಬರ್ತಾನ, ಅವ ಹೆಂಗ್ ಕರ್ಕೊಂಡು ಹೋಗ್ತಾನೆ ಹಂಗ ಹೋಗ್ಬೇಕಾಗ್ತದೆ. ಅದಕ್ಕೆ ನಮ್ಮಲ್ಲಿ ಶಕ್ತಿ ಇಲ್ಲ, ಅದಕ್ಕೆ ವಾಯುದೇವನಲ್ಲಿ ಶಕ್ತಿ ಅದ. ಅವಾಗ ವಾಯುದೇವನನ್ನು ಋಷಿಗಳು ಆವಾಹನ ಮಾಡಿದ್ರು. ವಾಯು ಬಂದ, ಮಗಳಿಗೆ ಹೇಳ್ತಾ ನೋಡುವ ಹೆಂಗದನ ವರ, ಯಾಕಂದ್ರೆ ಎಲ್ಲರೂ ಕಾಣವಲ್ಲಲ್ಲ ಅಂದ್ಲಕ್ಕೆ ವರನ ಕಾಣುವಲ್ಲ. ಯಾರಿಗೆ ನಿಮ್ ಗಾಳಿ ಕಾಣ್ತದೇ, ಗಾಳಿಗೆ ರೂಪ ಇಲ್ಲ, ಆದ್ರೆ ಗಾಳಿ ಅದ ಸ್ಪರ್ಶಿಂದ ಗುರ್ತಾಗ್ತದ. ಯಾಕೆಂದ್ರೆ ನೋಡಾಕ ಕಾಣಂಗಿಲ್ಲ, ಎಲ್ಲರ ಗಂಡ ಎಂತ ಹೋಗ್ಬೇಕಾರ ಮತ್ತೆ ನಾನು ರೊಬ್ಬಕ್ಕೆ ಹೋದಂಗ ಆಕದ ಉಪಯೋಗ ಇಲ್ಲ. ಅದಕ್ಕೆ ಸ್ವಲ್ಪ ರೂಪ ಇದ್ದ ಅವನ ನೋಡು, ಇವನಕ್ಕಿಂತ ಬಲಶಾಲಿ ಇರಬೇಕು ನೋಡು ಅನ್ಕೊಳ್ಳಿ. ಅವಾಗ ವಾಯುದೇವನಿಗೆ ಋಷಿಗಳು ಕೇಳಿದ್ರಂತೆ ನಿನಕ್ಕಿಂತ ಬಲಶಾಲಿ ಯಾರದ್ರಪ್ಪ. ಅವಾಗ ವಾಯು ಹೇಳ್ದ, ಈ ದೊಡ್ಡ ದೊಡ್ಡ ಪರ್ವತಗಳು ಇರ್ತಾವಲ್ಲ ನಮ್ಮನ್ನು ತಡೆಯುವಂತ ಸಾಮರ್ಥ್ಯ ಅವಕ್ಕಿರ್ತದೆ, ಅದಕ್ಕೆ ಪರ್ವತ ರಾಜನ ನೀನು ಕರಿಬಹುದು. ಅವಾಗ ಋಷಿಗಳು ಪರ್ವತ ರಾಜನ ಆವಾಹನ ಮಾಡಿದ್ರು. ಪರ್ವತ ರಾಜ ಬಂದ್ಕೊಂಡು ಮಗಳಿಗೆ ತೋರಿಸಿ ತೋರಿಸಿ ನೋಡು ಹೆಂಗಾದ್ರೆ ವರ ಅಂತ. ಯಾಕಂದ್ರೆ ಏನು ದೂರದಿಂದ ಬಹಳ ಚಂದ ಕಾಣ್ತಿದ್ದ, ಸಮೀಪ ಬಂದ್ಕೊಂಡು ಎಷ್ಟು ಕುರುಪದ ನೀವ. ಅದಕ್ಕೆ ಹೇಳ್ತಲ್ಲ ಗುರದ ದೂರದ ಗುಡ್ಡ ಅದು ಕಣ್ಣಿಗೆ ನುಣ್ಣೆ ಕಾಣುತ್ತದ, ಸಮೀಪ ಬಾ ನಿಮ್ಗೆಲ್ಲ ಗುರ್ತಕದ ಕಲ್ಲು ಮುನ್ನು ಕಡ್ಡ ಡುಬ್ಬ. ಯಾಕಂದ್ರೆ ದೂರದಿಂದ ಚಂದ ಕಾಣ್ತಾನ, ಸಮೀಪ ಚಂದಿಲ್ಲ, ಅದಕ್ಕೆ ಇವನು ಬೇಡ. ಅವಾಗ ಪರ್ವತ ರಾಜನಿಗೆ ಋಷಿ ಕೇಳಿದ್ರಂತೇನಪ್ಪ ನಿನಕ್ಕಿಂತ ಬಲಶಾಲಿ ಚಲೋ ಯಾರದಾರ ಹೇಳ. ಅವಂದ ನಾವು ಎಷ್ಟೇ ಬಲಶಾಲಿ ಇದ್ರೂ ಕೂಡ ಈ ಹೆಗ್ಗಣಗಳು ಇರ್ತಾವ, ಹೆಗ್ಗಣಗಳು ಅವು ಕೆಳಕ್ ಕೊರೆಯಾಗತ್ತೆ, ನಾವು ಉಳ್ಕೊಂಡು ಬೇದ್ ಬಿಡ್ತೇವೆ ಒಮ್ಮೊಮ್ಮೆ. ಅದಕ್ಕೆ ನಮ್ಗಿಂತ ಬಲಶಾಲಿ ಅಂದ್ರೆ ಹೆಗ್ಗಣ ನೋಡ್ರಿ. ಅವಾಗ ಅವನು ಹೆಗ್ಗಣ ಆವಾಹನ ಮಾಡಿದ. ಒಂದು ಬಂತು ದೊಡ್ಡದೊಂದು ಹೆಗ್ಗಣ, ಹೆಗ್ಗಣ ಬಂದ್ ನಿಂತು ಕುಳೆ ಅವಾಗ ಮಗಳಿಗೆ ತೋರಿಸ್ತಾ ನೋಡವ ಇದು ಎಲ್ಲಕ್ಕಿಂತ ಬಲಶಾಲಿ ಅದ, ಇದ್ರ ಜೊತೆ ಲಗ್ನ ಆಗ್ತೇನೆ. ಅವಂದ ಈ ಹೆಗ್ಗಣ ಜೊತೆ ಲಗ್ನ ಮಾಡಿಕೊಳ್ತಕ್ಕಂತ ಇಚ್ಛೆ ಹಾಕಿದಕ್ಕಾಯ್ತು. ಇದು ಮೊದಲು ಇಲಿ ಇತ್ತು, ನಾವಿದನ್ನು ಏನೇ ಮಾಡಕ್ ಹೋದ್ರೂ ಕೂಡ ಕೊನೆಗೆ ತನ್ನ ಸ್ವಭಾವವನ್ನು ಬಿಡ್ಲ ಅಂತ ತಿಳ್ಕೊಂಡು ಅವಾಗ ಋಷಿಗಳು ತಮ್ಮ ತಪಶಕ್ತಿಯಿಂದ ಮತ್ತದನ್ನು ಹೆಣ್ಣು ಇಲಿ ಮಾಡಿ ಹೆಗ್ಗಣಕ್ಕೆ ಲಗ್ನ ಮಾಡಿ ಕಳಿಸಿಕೊಟ್ರು. ಹಾಗೆ ಈ ದೇಹಕ್ಕೇನು ಸ್ವಭಾವದ ಆವದ ಕಾವದು ಸ್ವಭಾವದ ಅದನ್ನು ಪರಿವರ್ತನೆ ಮಾಡೋದು ಬಹಳ ಕಷ್ಟ. ಏನೇ ಆತವ್ರ ಅದು ಋಷಿಕುಮಾರಿ ಆಯಿತು, ಸೂರ್ಯ ಬಂದ, ಮೇಘರಾಜ ಬಂದ, ಯಾರ್ಯಾರ ಬಂದ್ರು, ವಾಯು ಬಂದ, ಪರ್ವತರಾಜ ಬಂದ, ಎಲ್ಲಾರನ್ನ ಬಿಟ್ಟ ಕಡೆಗೆ ಅದು ತನ್ನ ಪೂರ್ವಾರ್ಜಿತ ಸಂಸ್ಕಾರಕ್ಕನುಸಾರವಾಗಿ ಸ್ವಭಾವಕ್ಕನುಸಾರವಾಗಿ ಹೆಗ್ಗಣವನ್ನೇ ಹೇಗದು ಪ್ರೀತಿಸ್ತೋ ಹಾಗಿದೆ ಶರೀರಕ್ಕೆ. ನೀವು ಏನೇ ಮಾಡಿ ಹಂಗರ ಮಾಡಿ ಅದನ್ನು ಇಡಬೇಕಂತ ಪ್ರಯತ್ನ ಮಾಡಿದ್ರು ಕೂಡ ಅದನ್ನು ಇಟ್ಕೊಳ್ಳಿಕ್ಕೆ ಮಾತ್ರ ಇದು ಸಾಧ್ಯ ಇಲ್ಲ. ಅದಕ್ಕೆ ಶರಣರ ವಚನದಲ್ಲಿ ಹೇಳ್ತಾರೆ, ಒಂದು ಕುಂಬಳಕಾಯಿನ ಒಬ್ಬ ಮನುಷ್ಯ ಇದನ್ನು ಹಂಗ ಇಡಬೇಕಂತ ತಿಳ್ಕೊಂಡು ಏನ್ ಮಾಡ್ರೆ ಹಂಗ ಇಟ್ರೆ ಕೆಡತ್ತಂತೇಳಿ ಅದು ಕಬ್ಬಿಣದ ಕೊಟ್ಟ ಹಾಕಿದಂತ. ಕಬ್ಬಿಣದ ಕೊಟ್ಟ ಹಾಕಿ ಕುಂಬಳಕಾಯಿ ರಕ್ಷಣೆ ಮಾಡ್ಲಿಕ್ಕೆ ಹೋದ್ರೆ ಎಷ್ಟು ದಿವಸ ಉಳಿಲಿಕ್ಕೆ ಸಾಧ್ಯ? ಅದು ಒಳಗೆ ಕೊಳತೋಗಿರ್ತದೆ. ಹಾಗೆ ಇದು ಶರೀರದ ಸ್ವಭಾವ ಅಂದ್ರೆ ಅಸ್ಥಿ ಜಾಯತೆ ವಿವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತೆ, ಇವು ಷಡ್ಭಾವ ವಿಕಾರಗಳು ಅಂತ ಕರ್ಕೊಂಡ್ಬರ್ತವೆ. ಅದಕ್ಕೆ ಯಾವುದು ಹುಟ್ಟುತ್ತದೆ ಅದು ಪರಿಣಾಮ ಅಂತದ, ಅದು ಅಪಕ್ಷೆ ಆಗ್ತದ, ಕೊನೆಗೊಂದಿಷ್ಟು ವಿನಾಶ ಆಗ್ತದೆ ಅಂತ ತಿಳ್ಕೊಂಡು ಅದಕ್ಕೆ ಏನು ಕೇಳಿದ್ರು, ಜಾತಶಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಶ್ಯ ಚ ಜಂತುರ್ ಮರಣ ಜನ್ಮಾಭ್ಯಾಮ್ ಪರಿಭ್ರಮತಿ ಚಕ್ರವರ್ತ. ಅದಕ್ಕೆ ದೇಹ ಇದು ಯಾವಾಗಲೂ ಮರಣಶೀಲವಾಗಿರ್ತಕ್ಕಂಥದ್ದು. ಇದರ ಮೇಲೆ ಮೋಹ ಮಾಡಿ ಇದನ್ನು ಉಳಿಸಬೇಕಂತಕ್ಕಂಥ ವಿಚಾರ ಮಾಡಕ್ ಹೋಗಬೇಡ. ಪರಂತು ಯಾವಾಗಲೂ ಇರುವಂತಹ ಆತ್ಮವನ್ನು ತಿಳ್ಕೊಂತಕ್ಕಂತಹ ಉಪದೇಶಗಳ ಸಲುವಾಗಿನೇ ಈ ಸಂಸಾರದ ಹೇಯಸ್ಥಾನವನ್ನ ತಿಳಿಸಾರ ಅಂತ ತಿಳ್ಕೊಂಡು ತಿಳಿಸಿ ಇವತ್ತಿನ ಆಶೀರ್ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.